ಇಡೀ 16ನೇ ಶತಮಾನ ಪೂರ್ತಿ ಅವರ ಕಾಲಮಾನ. 15 ಆರಂಭದಲ್ಲಿ ಹುಟ್ಟಿದ ಅವರು ಇಡೀ ಶತಮಾನ ಪೂರ್ತಿ ಸುಮಾರು 90 ವರ್ಷ ದಾಟಿತ್ತವರಿಗೆ, ಸುದೀರ್ಘ ಕಾಲವಾದ ಜೀವನ. ವ್ಯಾಸರಾಯರ ಸಂಪರ್ಕ ಬಂದಾಗ ಸುಮಾರು ಅವರಿಗೆ 35 ವರ್ಷ ಆಚೆ ಐತೆ ಸ್ವಲ್ಪ. ಆಗಲೇ ಅವರಿಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡಿದರು. ಅಲ್ಲಿಂದ ಅದರ ಸದುಪಯೋಗ ಪಡೆದಂಥ ಅವರು ವ್ಯಾಸರಾಯರ ಬಹಳ ನಿಕಟವರ್ತಿಗಳಾಗಿ ಬೆಳೆದರು. ಕಥೆಯೆಲ್ಲ ಗೊತ್ತಿದೆ. ಪುರಂದರದಾಸರು ಕನಕದಾಸರು ತುಂಬ ಆತ್ಮೀಯರಾಗಿ ಜೊತೆಗಿದ್ದವರು. ಇದು ಒಂದು ಭಾಗವಾದರೆ ಬಂದೆ ವಾದಿರಾಜ ಸ್ವಾಮಿಗಳು ಆಪ್ತರಾಗಿದ್ದು ಮತ್ತೊಂದು ಮುಖ. ಮೋಹನ ತರಂಗಿಣಿ ಹೊತ್ತಿಗೆನೆ ಎರಡೂ ಆಗಿತ್ತು ಅವರಿಗೆ. ರಾಮಾನುಜ ಪಂಥದ ಜೊತೆಗೆ ಈ ಸಂಪರ್ಕ ಬರಲು ಕಾರಣವಾಗಿ ಅಲ್ಲೇ ಒಂದು ಉಲ್ಲೇಖ ಮಾಡ್ತಾರೆ, ತ್ರಿವಿಕ್ರಮ ದಾಸಸ್ಯ ದಾಸ ಅಂತ ಅದನ್ನು ಹೆಸರು ಹೇಳ್ಕೊಡ್ತಾರೆ. ತ್ರಿವಿಕ್ರಮ ದಾಸಸ್ಯ ದಾಸ, ತ್ರಿವಿಕ್ರಮ ದಾಸರು ವಾದಿರಾಜ ಸ್ವಾಮಿಗಳು, ಅವರ ದಾಸ ನಾನು ಅಂತ ಹೇಳ್ಕೊತಾರೆ. ಅಲ್ಲಿ ಸಂಪರ್ಕ ಬಂತು. ಮುಂದೆ ಹೆಚ್ಚಾಗಿ ಅವರು ಉಡುಪಿ ಕಡೆಗೆ ಹೊರಟುಬಿಟ್ರು. ವಾದಿರಾಜರ ವಿಶೇಷವಾದ ಒಂದು ಆಹ್ವಾನ, ಅವರು ತೋರಿಸಿದ ಒಂದು ಪ್ರೀತಿಯಿಂದಾಗಿ ಉಡುಪಿಗೆ ಹೊರಟರು. ಉಡುಪಿ ಅನೇಕ ವರ್ಷಗಳ ನಡೆಸಿದೆ. ಉಡುಪಿಯ ಕೃಷ್ಣನ ಜೊತೆಗೆ ಅವರ ಸಂಬಂಧ ಬಹಳವಾಗಿ ಬೆಳೆದು ಬಂತು. ಉಡುಪಿ ಹೆಸರಿನ ಜೊತೆಗೆ ಹೆಚ್ಚು ಹೆದಾಸರ ಹೆಸರು ಸೇರಿಕೊಂಡೇ ಇರೋದು. ಬಹಳ ಹೆಚ್ಚಾಗಿ ಸೇರಿರತಕ್ಕಂಥ ಹೆಸರುಗಳಲ್ಲಿ ಒಂದು ಅಂದರೆ ಕನಕದಾಸರ ಹೆಸರು. ಉಡುಪಿ ಕೃಷ್ಣನನ್ನು ಬಹಳವಾಗಿ ಮೆಚ್ಚಿಸಿದಂಥ ಕೀರ್ತಿ ಅವರದಾಯಿತು. ಅನೇಕ ಕೃತಿಗಳು ಆ ಹೋಗೋ ದಾರಿಯಲ್ಲಿ ಅವರು ಬೇಲೂರಿಗೆ ಹೋಗಿದ್ದರು. ಬೇಲೂರಿನಲ್ಲಿ ಬರೆದ ಕೃತಿಯೇ ಹರಿಭಕ್ತಿ ಸಾರ. ಬೇಲೂರಿನ ವಾಸದಲ್ಲಿ ಬಾಕೊಂಡು ಬೇಲೂರು ವೇಲಾಪುರದ ಕೇಶವ ಅಂತ ಹೇಳಿ ಹೇಳ್ತಾರೆ. ಅವರ ಅನೇಕ ಕೃತಿಗಳನ್ನು ಬೇಲೂರು ವಾಸದಲ್ಲಿ ಬರೆದು, ಅವರ ಸುಪ್ರಸಿದ್ಧವಾದ ಕೃತಿ ಕೇಶವನಾಮ. ಸಂಸ್ಕೃತದಲ್ಲಿ ಯಾವುದು ಕೇಳಲಿ ಬಿಡಲಿ, ಕನ್ನಡದಲ್ಲಿ ಆ ಕೇಶವನಾಮ ಅಂದರೆ ಮೊದಲು ಅದೇ ಜ್ಞಾಪಕ ಬರೋದು. ತುಂಬ ಕೇಶವನಾಮ ಇದ್ದರೂ ಕೂಡ ಬರೀ ಕೇಶವನಾಮ ಅಂದರೆ ಈಶನಿನ ಚರಣ ಭಜನೆ, ಆಶೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ. ಇದನ್ನು ಹೇಳಿದವರಿಲ್ಲ. ಅದರ ಧಾಟಿ, ಅದರ ಪ್ರಾಸ, ಅದರಲ್ಲಿ ಕಾಡತಕ್ಕಂಥ ಭಕ್ತಿ, ಒಂದೊಂದು ಕಾರಣಕ್ಕೂ ಅದು ಬಹಳ ವಿಶಿಷ್ಟವಾದಂಥ ಕೃತಿಯಾಗಿ ಒಂದು ಕೇಶವನಾಮ, ಒಂದು ಶ್ರೀಪಾದರಾಜನ ಮಧ್ವನಾಮ, ಎರಡು ಸಹ ಅದು ವಿಷ್ಣು ಸರ್ವೋತ್ತಮತ್ವಕ್ಕೆ ಇದು, ವಾಯುಜೀವೋತ್ತಮತ್ವಕ್ಕೆ ಅದು. ಹೀಗೆ ಎರಡೂ ಸಹ ಬಹಳ ಮುಖ್ಯವಾಗಿರ್ತಕ್ಕಂಥ ಕೃತಿಗಳು. ಅದರ ಬರೆದಿದ್ದು ಅಲ್ಲೇ ಅವರು ವೇಲಾಪುರದ ಕೇಶವ, ಕರೆದುಕೊಡುವ ಮುಕ್ತಿ ವೇಲಾಪುರದ ಕೇಶವ. ಈ ಕೇಶವನಾಮಗಳನ್ನು ಯಾರು ಶ್ರದ್ಧೆಯಿಂದ ಬರೆದು ಓದ್ತಾರೆ, ಓದಿದ್ದನ್ನು ಕೇಳ್ತಾರೆ, ಅವರಿಗೆ ಬರೀ ಮುಕ್ತಿ ಆಗುತ್ತೆ ಅಂತ ಹೇಳೋದಿಲ್ಲ. ಕರೆದುಕೊಡುವ ಮುಕ್ತಿ ವೇಲಾಪುರದ ಕೇಶವ, ಬನ್ನಿ ಅಂತ ಕರೆದು ಕೊಡ್ತಾರೆ ಮುಕ್ತಿ ಅಂತ ಹೇಳಿದ್ರೆ ಫಲಶ್ರುತಿ ಹೇಳ್ತಾರೆ. ಹೀಗೆ ಅದನ್ನು ಬರೆದಿದ್ದು ಬೇಲೂರಲ್ಲಿ, ಇದನ್ನು ಬರೆದಿದ್ದು ಬೇಲೂರಲ್ಲಿ. ಕೊನೆ ಉಪಸಂಹಾರ ಮಾಡ್ತಾ ಬೇಲೂರು ಕೇಶವರಿಗೆ ಅರ್ಪಣೆ ಕೂಡ ಮಾಡ್ತಾರೆ. ಬಹುಶಃ ಉಡುಪಿಯ ದಾರಿಯಲ್ಲಿ ನಡೆದ ರಚಿತವಾದಂಥ ಗ್ರಂಥ ಇದು. ಇದರಲ್ಲಿ ಒಂದು ಶತಕ ಇದೆ. 100 ಪದ್ಯಗಳಿದ್ದಾಗ ಸಮಾನ 100-108 ಇದ್ದರೂ ಕೂಡ ಶತಕ ಅಂತ ಬರೆಯೋದು ಪದ್ಧತಿ. ನಮ್ಮಲ್ಲಿ ಕೆಲವು ಗ್ರಂಥಗಳು ಶತಕಗಳಾಗಿ ಕನ್ನಡ ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧ ಉಂಟು. ಅದರ ಸಾಲಿ ಸೇರ್ತಕ್ಕಂಥ ಒಂದು ಹರಿಭಕ್ತಿ ಶತಕ, ಹರಿಭಕ್ತಿ ಸಾರ. ಮೊದಲ 16 ಪದ್ಯಗಳಲ್ಲಿ ಶ್ರೀ ರಾಮರೂಪ ಕೃಷ್ಣರೂಪ ಎರಡು ಜೊತೆಗೆ ಸ್ತೋತ್ರ ಮಾಡ್ತಾರೆ. ಒಂದು ವಿಶಿಷ್ಟವಾದ ಕೃತಿ. ಜೊತೆ ಜೊತೆಯಾಗಿ ಪೂರ್ವಾರ್ಧದಲ್ಲಿ ರಾಮಾವತಾರ, ಕಟ್ಟು ಉತ್ತರಾರ್ಧದಲ್ಲಿ ಕೃಷ್ಣಾವತಾರ, ಅಥವಾ ಪೂರ್ವಾರ್ಧದಲ್ಲಿ ಕೃಷ್ಣಾವತಾರ, ಉತ್ತರ ರಾಮಾವತಾರ, ಈ ರೀತಿ ಜೊತೆಯಾಗಿ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಕಾರಣ ಆಚಾರ್ಯ ಹೇಳ್ತಾರೆ, ಪರಮಾತ್ಮನ ಎಲ್ಲ ಪ್ರಾದುರ್ಭಾವಗಳಲ್ಲೂ ಇವೆರಡಕ್ಕೆ ಭಾರಿ ಮಹತ್ವ ಉಂಟು. ಏಕೆಂದರೆ ಎಲ್ಲ ಅವತಾರಗಳು, ಎಲ್ಲ ದೇವತೆಗಳು ಅವತಾರ ಮಾಡಲಿಲ್ಲ. ಬೇರೆ ಪರಮಾತ್ಮನ ಅವತಾರಗಳ ಕಾಲಕ್ಕೆ ಎಲ್ಲ ದೇವತೆಗಳು ಅವತಾರ ಮಾಡಲಿಲ್ಲ. ಆದರೆ ರಾಮಾವತಾರ ಕಾಲಕ್ಕೆ, ಕೃಷ್ಣಾವತಾರ ಕಾಲಕ್ಕೆ ಎಲ್ಲ ದೇವತೆಗಳು ಅವತಾರವನ್ನು ಮಾಡಿ ರಾಮದೇವರ ಸೇವಕರಾಗಿ ಇಡೀ ದೇವತಾ ವೃಂದವೇ ಬಂತು. ಕೃಷ್ಣರ ಸೇವೆಗೆ ಮತ್ತೆ ಇಡೀ ದೇವತಾ ವೃಂದವೇ ಬಂತು. ವಾಯುದೇವರಿಂದ ಪ್ರಾರಂಭ ಮಾಡಿ ಎಲ್ಲರೂ ಅವತಾರ ಮಾಡಿ. ಅದಕ್ಕೆ ಎರಡು ಅವತಾರಕ್ಕೆ ಭಾರಿ ಪ್ರಾದುರ್ಭಾವ ದ್ವಯಸ್ಮಿನ್ ಸರ್ವೇಷಾಂ ನಿರ್ಣಯ ಕೃತ. ಆಚಾರ್ಯರ ಮಾತದ್ದು ತಾತ್ಪರ್ಯ ನಿರ್ಣಯದಲ್ಲಿ ಎರಡು ಪ್ರಾದುರ್ಭಾವಗಳಲ್ಲಿ ಭಾರಿ ವಿಶೇಷ. ಅದಕ್ಕೆ ಒಂದು ಭಾವ ಪ್ರಾದುರ್ಭಾವದ ಕಥೆ ರಾಮಾಯಣವಾಯಿತು, ಇನ್ನೊಂದು ಪ್ರಾದುರ್ಭಾವದ ಕಥೆ ಮಹಾಭಾರತ ಆಯಿತು. ಹೀಗೆ ಅತಿ ಶ್ರೇಷ್ಠವಾದ ಎರಡು ಕೃತಿಗಳು ಬರಲಕ್ಕೂ ಎರಡು ಅವತಾರಗಳ ಕಾರಣವಾಯಿತು. ಆ ಹಿನ್ನೆಲೆಯಲ್ಲಿ ಈ ಸಂಬಂಧ ಹೇಳಿದವರು ಮಧ್ವಾಚಾರ್ಯ ಒಬ್ಬರೇನೆ, ಬೇರೆ ಯಾರೂ ಸಹ ಎರಡು ರೂಪಗಳ ಪರಸ್ಪರ ಸಂಬಂಧವನ್ನು ಎರಡು ಗ್ರಂಥಗಳಲ್ಲಿರತಕ್ಕಂಥ ಅನೇಕ ಪ್ರಸಂಗಗಳಲ್ಲಿ ಕಾಣತಕ್ಕಂಥ ಹೋಲಿಕೆಯನ್ನು ಮತ್ತು ಪರಮಾತ್ಮನ ಎರಡು ರೂಪಗಳು, ವಾಯುದೇವರ ಎರಡು ರೂಪಗಳು, ಹನುಮದ ರೂಪ ಭೀಮರೂಪ, ಎರಡನ್ನೂ ಕೂಡ ಅನೇಕ ರೀತಿಯಲ್ಲಿ ಸಂಬಂಧವನ್ನು ವಿಶ್ಲೇಷಣೆ ಮಾಡಿ ಹೇಳಿದವರು ಶ್ರೀಮದ್ ಆಚಾರ್ಯರು ಒಬ್ಬರೇನೆ. ಯಾತಕ್ಕೆ ಅದನ್ನು ಹೇಳಿದೆ ಅಂದರೆ ಹರಿಭಕ್ತಿ ಸಾರ ಅದರಿಂದ ಪ್ರಯೋಜನ ಪಡೆದಿರತಕ್ಕಂಥ ಗ್ರಂಥ. ಈ ಎರಡು ರೂಪಗಳ ವರ್ಣನೆಯಲ್ಲೇ ಆಚಾರ್ಯರ ಮೂಲ ಕೃತಿಯ ಮಹಾಭಾರತ ತಾತ್ಪರ್ಯ ನಿರ್ಣಯದ ಸ್ಪಷ್ಟ ಪ್ರಭಾವವನ್ನು ಕಾಣುತ್ತೆ. ಮುಂದೆ ಅವರ ಬಗ್ಗೆ ಸಾಕಷ್ಟು ಹೇಳಿ ಸ್ವತಃ ತಾವೇ ವರ್ಣನೆ ಮಾಡಿದ್ದಾರೆ. ವಾದಿರಾಜ ಸ್ವಾಮಿಗಳ ಪ್ರಭಾವಕ್ಕೊಂದು ಗುರುತು ಅಂದರೆ, ವಾದಿರಾಜ ಸ್ವಾಮಿಗಳು ತಮ್ಮ ಗ್ರಂಥದ ಪ್ರಾರಂಭದಲ್ಲೇ ಮಂಗಲ ಶ್ಲೋಕಗಳಾದ ಮೇಲೆ ವಿನಯವನ್ನು ತೋರಿಸ್ತಾರೆ. ಅದು ಲೋಕಕ್ಕೊಂದು ಪಾಠ ಆಗಬೇಕು. ಜೈತೀರ್ಥರ ನ್ಯಾಯಸೂಧಿಯಿಂದ ಪ್ರಾರಂಭವಾದಂಥ ಪದ್ಧತಿ ಅದು. ನಮಗೇನೂ ಬರೋದಿಲ್ಲ, ನ ಶಬ್ದಾಬ್ದೋ ಗಾಢ ಇತ್ಯಾದಿ ಹೇಳಿಬಿಟ್ಟು ಗುರುಗಳ ಅನುಗ್ರಹದಿಂದ ಅಷ್ಟೇ ನಾವು ಮುಂದೆ ಬಂದಿದ್ದೇವೆ. ಇದು ಪ್ರತಿಯೊಬ್ಬ ಸಾತ್ವಿಕರಲ್ಲಿರಬೇಕಾದ ಮೂಲಭೂತವಾದ ಗುಣ ಇದು. ಕನಕದಾಸರು ಅದನ್ನು ತೋರಿಸ್ತಾರೆ. ಈಗಲಿ ಮರ್ಯಾದೆಯಲಿ ಕರ್ ಶರಣಾಗತರ ಸೇವೆಯೋಡು ಪೊಂಪುಳಿಯಾಗಿ ಬಾಳುವರೇನು ಧನ್ಯರೋ ಹರಹರ ಮಹಾದೇವ. ಇಲ್ಲೊಂದು ಸ್ವಾರಸ್ಯ ಇದೆ, ಹರ ಮಹಾದೇವ ಅಂತ ಪದ್ಯ ಮಧ್ಯೆ ಮಧ್ಯೆ ಉಪಯೋಗಿಸ್ತಾರೆ. ನಮ್ಮ ಆಧುನಿಕ ವಿಮರ್ಶಕರು ಗೊತ್ತಲ್ಲ ಕನ್ನಡದಲ್ಲಿ ಬರೆಯೋರು, ಈ ಮಧ್ಯೆ ಮಧ್ಯೆ ಶಿವಶಿವ ಅಂತ ಉಪಯೋಗಿಸ್ತಾರೆ, ಹರ ಮಹಾದೇವ ಅಂತ ಹೇಳ್ತಾರೆ. ಅದಕ್ಕೆ ಕನಕದಾಸರು ಶಿವಭಕ್ತರು ಆಗಿದ್ದರು ವಿಶೇಷವಾಗಿ ಅಂತ ಅದು ಬರೆದುಬಿಡ್ತಾರೆ. ಇವೆಲ್ಲ ಇಡಿಯಂಗಳಿವೆಲ್ಲ ಹರ ಮಹಾದೇವ ಅಂತೇಳಿ ಅಯ್ಯೋ ಮೊದಲು ಶಿವಶಿವ ಅನ್ನೋದು ಯಾತಕ್ಕೆ ಅಂದರೆ ಶಿವಶಿವ ಅಂತ ಹೇಳಿದರೆ ಶಿವನ ಸ್ಮರಣೆ ಅಂತ ಅರ್ಥ ಅಲ್ಲ, ಅದರಲ್ಲಿ ಅದು ಆರ್ತತೆಯನ್ನು ಕಾಣೋದಕ್ಕೆ ಉಪಯೋಗಿಸೋ ಪದಗಳವೆಲ್ಲ. ಅದಕ್ಕೆ ಬಂದು ಹರ ಮಹಾದೇವ ಅಂತಿದೆ, ಏನು ಧನ್ಯರೋ ಹರ ಮಹಾದೇವ. ಇನ್ನು ಹರ ಅಂದರೆ ದೇವರಿಗೆ ಹರ ಅಂತ ಹೆಸರು, ಮಹಾದೇವ ಅಂದರೆ ಮಹಾಮಶ್ಚಾಸವು ದೇವಸ್ಥೆ, ಮಹಾದೇವ ಅಂದರೆ ವಿಷ್ಣು ಪರಮಾತ್ಮ. ಆಚಾರ್ಯರನ್ನೆಲ್ಲ ನಿರ್ಣಯದಲ್ಲಿ ಅರ್ಥ ಬರೆದು ಹೇಳುತ್ತಾರೆ. ಆಧುನಿಕ ವಿಮರ್ಶಕರಿಗೆ ಏನಾದರೂ ಮಾಡಿ ಕನಕದಾಸರನ್ನು ಇವತ್ತೊಂದು ಹೊಸ ಇದೇನು ಶುರುವಾಗಿದೆ ಅಂದರೆ ಇತ್ತೀಚೆಗೆ ಒಂದು 4-5 ವರ್ಷಗಳಿಂದ ಕನಕದಾಸ ಜಯಂತಿ ಅಂತ ಭಾರ ವೈಭವದಿಂದ ಮಾಡ್ತಾರೆ. ಅದು ಸರಿಯಾದದ್ದು, ಏನು ತಪ್ಪು ಅಂದರೆ ಜಯಂತಿ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಅವರು ಏನು ವಾದ ಶುರು ಮಾಡಿದ್ದಾರೆ ಅಂದರೆ ಕನಕದಾಸರ ಹರಿಭಕ್ತರು ಮತ್ತು ಹರಿದಾಸರು ಅಂಥೇಳಿ ಒಂದು ಗುಂಪಿನವರು ತಮ್ಮವರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕನಕದಾಸರು ಹಾಗಲ್ಲ ಎಲ್ಲದಕ್ಕೂ ಸೇರಿದವರು ಅಂಥೇಳಿ ವಿರೋಧಿಗಳು ಒಬ್ಬ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅದು ತಪ್ಪಷ್ಟೇ. ಕನಕದಾಸರ ಕೃತಿಗಳು ಇಷ್ಟೆಲ್ಲ ಮಾಡ್ತಾರಲ್ಲ, ಕನಕದಾಸರು ಒಂದು ಕೃತಿನೂ ವಿಶ್ಲೇಷಣೆ ಮಾಡೋದಿಲ್ಲ ಅವರು. ಸುಮ್ಮನೆ ಗಲಾಟೆ ಮಾಡಿ ಖರ್ಚು ಮಾಡೋದಷ್ಟು ಬಿಟ್ಟುಬಿಟ್ರೆ ಒಂದು ಕೃತಿಯ ವಿಶ್ಲೇಷಣೆ ಕೂಡ ಮಾಡೋದಿಲ್ಲ. ಸುಮ್ಮನೆ ಕನಕದಾಸರ ಬಗ್ಗೆ ಭಾರಿ ಅನ್ಯಾಯ ಆಗಿದೆ ಅಂತ ಬೇರೆ ಹೇಳ್ತಿರ್ತಾರೆ. ಭಾರಿ ಅನ್ಯಾಯ ಬಿಟ್ಟಿದ್ದೇವೆ, ತಾವೇ ಅನ್ಯಾಯ ಮಾಡ್ತಿರೋದು, ಬೇರೆ ಯಾರೋ ಅಲ್ಲ, ತಾವೇ ಅನ್ಯಾಯ ಮಾಡೋದು ದೊಡ್ಡ ಕೂಗ್ತಿರ್ತಾರೆ. ನಿಜವಾಗ್ಲೂ ಕನಕದಾಸರಿಗೆ ನ್ಯಾಯ ಸಲ್ಲಿಸಿದವರು ಅಂದ್ರೆ ಮಾಧ್ಯವರು ಒಂದೇ, ಯಾರೂ ನ್ಯಾಯ ಸಲ್ಲಿಸಿಲ್ಲ. ಇವ್ರು ಈ ಗಲಾಟೆ ಮಾಡ್ತಿದ್ದಾರೆ, ದುಡ್ಡು ಹಚ್ಚಿಕೊಂಡವ್ರದ್ದು ಬೇರೆ ಇಲ್ಲ. ಆದರೆ ಕಾಲಕಾಲಕ್ಕೂ ಸಹ ಕನಕದಾಸರು ಎಷ್ಟು ಕೃತಿಗಳನ್ನು ಪ್ರಿಂಟ್ ಮಾಡಿಸಿದ್ದು ಮಾಧ್ವರೇನೆ. ಉಡುಪಿಯ ಮತ್ತು ಸಿದ್ಧಾಂತ ಗ್ರಂಥಾಲಯದಿಂದ ಪಾವಂಜೆ ಗುರುರಾಯರು ಮಾಡಿಸಿದ್ದು ಬಾದಲು ಮಾಡಿಸಿತ್ತು. ಅನಂತರ ಇಲ್ಲಿ ಸುಬೋಧ ರಾಮರಾಯರು ಸುಬೋಧ ಪ್ರಣಾಮ ಅವರೇ ಮಾಡಿಸಿತ್ತು. ತುಂಬ ಜನಗಳು ಕನಕದಾಸ ಕೃತಿಗಳನ್ನು ವೈಷ್ಣವರೇ ಮೊದಲು ಮಾಡಿಸಿದ್ದಾರೆ, ಹೊರತು ಅವರು ಮಾಡಿಸಿಲ್ಲ. ಇತ್ತೀಚೆಗೆ ಮಾತ್ರ ಪ್ರಶಸ್ತಿ ಬಂದಿದೆ. ಅನೇಕ ಏನು ತಿಳ್ಕೊಂಡ್ಬಿಟ್ಟಿದ್ದರಿಂದ ಕನಕದಾಸರು ಮಾಧ್ವರಿಗೆ ಸಂಬಂಧಪಟ್ಟವರಲ್ಲ ಅನ್ನೋ ರೀತಿ ಅವರು ಬ್ರಾಹ್ಮಣರೆಲ್ಲ ನಾವು ಒಪ್ತೇವೆ, ಆದರೆ ಮಾಧ್ವರಲ್ಲ ಅಂತ ಹೇಳಬಾರದು. ಯಾರು ಬೇಕಾದರೂ ಮಾಧ್ವರಾಗಬಹುದು, ಯಾರು ಬೇಕಾದರೂ ಬ್ರಾಹ್ಮಣರಾಗಲಿಕ್ಕೆ ಬರೋದಿಲ್ಲ. ಮತ್ತು ಎಲ್ಲ ಬ್ರಾಹ್ಮಣರು ಮಾಧ್ವರಲ್ಲ, ಅದು ಗೊತ್ತಿರಬೇಕು. ಎಲ್ಲ ಬ್ರಾಹ್ಮಣರು ಮಾಧ್ವರಲ್ಲ, ಆದರೆ ಯಾರು ಬೇಕಾದ್ರೂ ಮಾಧ್ವರಾಗಬಹುದು. ಇದು ಭದ್ರಾಚಾರ್ಯ ಹೇಳಿದ ದೊಡ್ಡ ಸಂದೇಶ. ಆ ದೃಷ್ಟಿಯಲ್ಲಿ ಕನಕದಾಸರು ಈ ಕಾಲ ದೊಡ್ಡ ದಾಖಲೆ. ಬಹಳ ಸಂಕ್ಷಿಪ್ತ ಹೇಳಬೇಕು ಅಂದರೆ ಮಹಾಭಾರತದಲ್ಲಿ ವಿದುರ ಹೇಗೋ ಹಾಗೆ ನಮ್ಮಲ್ಲಿ ಕನಕದಾಸ. ಅವರು ವಿದುರ ಎಷ್ಟು ಧರ್ಮಶ್ರದ್ಧೆಯಿಂದ ಇಡೀ ಕ್ಷತ್ರಿಯ ಪಂಥದ ಎಲ್ಲರಿಗೂ ವಿರುದ್ಧವಾಗಿ ನಿಂತು, ದುಷ್ಟರಿಗೆಲ್ಲ ವಿರುದ್ಧ ನಿಂತು ಒಬ್ಬರೇ ಹೋರಾಡಿದ್ರಲ್ಲ, ಆ ರೀತಿಯಲ್ಲಿ ಕನಕದಾಸರು ಎದ್ದು ಕಾಣತಕ್ಕಂಥ ವ್ಯಕ್ತಿತ್ವ ಮಹಾನುಭಾವ. ಅವರು ಹೇಳ್ತಾರೆ, ಈಗಲಿ ಮರ್ಯಾದೆಯಲಿ ಶರಣಾಗತರ ಸೇವೆಯೋಳು ಪಂಪುಳಿಯಾಗಿ ಬಾಳುವರೇನು ಧನ್ಯರೋ ಹರ ಮಹಾದೇವ. ದೇವರ ಭಕ್ತರನ್ನು ವರ್ಣನೆ ಮಾಡ್ತಾರೆ. ಭೋಗಭಾಗ್ಯವ ಬಯಸಿ ಮುಕ್ತಿಯ ನೀಗಿ ನಿಮ್ಮನ್ನು ಭಜಿಸಲರಿಯದ ಅಯೋಗಿಗಳ ಮಾತೇನು ರಕ್ಷಿಸು ನಮ್ಮ ನನವರತ. ಪೂರ್ವಾರ್ಧದಲ್ಲಿ ದೇವರ ಭಕ್ತರನ್ನು ಕೊಂಡಾಡ್ತಾರೆ, ಉತ್ತರಾರ್ಧದಲ್ಲಿ ದೇವರನ್ನು ಬಿಟ್ಟವರನ್ನು ಬೈತಾರೆ. ಇವತ್ತು ಅಂಥವರೇ ಹೆಚ್ಚು ಸಿಗೋದು. ಭೋಗಭಾಗ್ಯವ ಬಯಸಿ, ಅದೇ ನಡೆದಿರೋದು ಇವತ್ತು. ಭೋಗಭಾಗ್ಯವ ಬಯಸಿ ಮುಕ್ತಿಯ ನೀಗಿ, ಮುಕ್ತಿಯ ಕಾನ್ಸೆಪ್ಟೇ ಗೊತ್ತಿಲ್ಲ ಇವರಿಗೆ. ನಿಮ್ಮನ್ನು ಭಜಿಸಲು ಅರಿಯದ, ದೇವರನ್ನು ಭಜಿಸಲಿಕ್ಕೆ ಗೊತ್ತಿರದಾಗಿರ್ತಕ್ಕಂಥ ಅಯೋಗಿಗಳ ಮಾತೇನು ರಕ್ಷಿಸು ನಮ್ಮ ನನವರತ. ಈ ಕೃತಿಯ ಒಂದು ವೈಶಿಷ್ಟ್ಯ ಪ್ರತಿ ಪದ್ಯದ ಕೊನೆಗೆ, ಇದು ಭಾವಿನಿ ಷಟ್ಪದ್ಯ ಕೃತಿ, ರಕ್ಷಿಸು ನಮ್ಮ ನನವರತ ಪಲ್ಲವಿ ಅಂತ ಉಪಯೋಗಿಸ್ತಾರೆ. ಅದು ಭಾರಿ ವಿಶೇಷ. ಆ ದೃಷ್ಟಿಯಿಂದ ದೇವರನ್ನು ಸದಾಕಾಲ ಕೇಳಬೇಕಾದ ರಕ್ಷಣೆ ನಾವು. ಅನಾದ್ಯ ಅನಂತ ಕಾಲದ ರಕ್ಷಕ ಅಂದರೆ ಭಗವಂತ ಒಬ್ಬನೇ. ಮತ್ತು ತುಂಬ ಅದನ್ನು ಹೇಳ್ತಾರೆ, ಪಲ್ಲವಿಯಾಗಿ ಉಪಯೋಗಿಸಿರ್ತಕ್ಕಂಥ ವಿಶಿಷ್ಟ ಶೈಲಿ. ಹರಿಕಥಾಮೃತ ಸಾರಕ್ಕಿದಕ್ಕೂ ಇದರ ವ್ಯತ್ಯಾಸಗಳಿದೆ. ಒಂದು ಎರಡು ಭಾವಿನಿ ಷಟ್ಪದಿಗಳೇ, ಆ ರೀತಿ ಪಲ್ಲವಿಯಾಗಿ ಉಪಯೋಗಿಸ್ತಾ ಒಂದು ನಾವೀನ್ಯವನ್ನು ದಾಸರು ತೋರಿಸಿದ್ದಾರೆ. ಭಕ್ತಿಸಾರದ ಚರಿತೆಯನ್ನು ಹರಿಭಕ್ತರಾಲಿಸುವಂತೆ ರಚಿಸುವೆ ಯುಕ್ತಿಯಲ್ಲಿ ಬರೆದೋದಿದವರು ಇಷ್ಟಾರ್ಥ ಸಿದ್ಧಿಪೂಜೆ. ಫಲಶ್ರುತಿ ಮೊದಲೇ ಹೇಳಿಬಿಡ್ತಾರೆ. ಹರಿಭಕ್ತಿ ಸಾರದ ಚರಿತೆಯನ್ನು ಭಕ್ತರು ಕೇಳಾಗಿ ಬರೀತಾರೆ. ಪರಮಭಕ್ತರಿದನ್ನು ಆಧರದಿ ಆಲಿಪುದು ಅಂತ ಅವರು ಹೇಳಿದರೆ, ಹರಿಭಕ್ತರ ಆಲಿಸುವಂತೆ ರಚಿಸುವೆ ಯುಕ್ತಿಯಲ್ಲಿ ಬರೆದೋದಿದವರ ಇಷ್ಟಾರ್ಥ ಸಿದ್ಧಿಪೂರು. ಯುಕ್ತಿಯಲ್ಲಿ ಅಂತ ಯಾತಕ್ಕೆ ಹೇಳಿದ್ರೆ ಅರ್ಥ ಮಾಡ್ಕೊಂಡು ಯಾರು ಬರೆದು ಹೋಗ್ತಾರೆ. ಯುಕ್ತಿಯ ಮನನ, ಯುಕ್ತಿ ಅಂತ ಶಬ್ದ ಮನನಕ್ಕೆ ಪರ್ಯಾಯವಾದ ಪದ. ಯಾರಿದ್ರೆ ಮೆಕ್ಯಾನಿಕಲಿ ಬರೆದ್ರೆ ಅಲ್ಲ, ಮೆಕ್ಯಾನಿಕಲಿ ಓದಿದರೆ ಅಲ್ಲ, ಯುಕ್ತಿಯಲ್ಲಿ ಮನನ ಮಾಡಿ ಅರ್ಥ ಓದಿದರೆ ಅವರ ಇಷ್ಟಾರ್ಥ ಸಿದ್ಧಿಪೂರು. ಮುಕ್ತಿಗಿದು ನೆಲೆದೋರುವುದು, ಮುಕ್ತಿಗೆ ಒಂದು ದಾರಿಯಾಗುತ್ತೆ. ಹರಿಭಕ್ತರನ್ನು ಪಾಲಿಪೋದು, ಹರಿಭಕ್ತರನ್ನು ಲಾಲಿಪುದು ನಿಜ ಭಕ್ತಿ ಒಲಿ ಒಂದದಲ್ಲಿ ರಕ್ಷಿಸು ನಮ್ಮ ನಾನಾ ಭಾರತ. ಪರಮಾತ್ಮ ಭಕ್ತಿ ಒಲಿತಾನೆ ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ತಾ ಮುಂದುವರೆಸ್ತಾನೆ. ನಡಿನ ಲೋಚನ, ನಿಮ್ಮ ಮೂರ್ತಿಯ ಕಡೆ ಬೆಳಗುತ್ತಿದೆ ಲಹರಿಯಲ್ಲಿ, ಭೂತಳದೊಳ ಅಚ್ಚರಿಯಾದ ನಾಮಾಮೃತ ಸಮುದ್ರದಲ್ಲಿ. ಬಳಸುವರು ಸತ್ಕವಿಗಳವರ ಗಡಿಕೆ ಎರಗಿನಿತಿಲ್ಲ. ಸನ್ಮತಿಗಳಿಗೆ ಮಂಗಳವಿತ್ತು ರಕ್ಷಿಸು ನಮ್ಮ ನಾನಾ ಭಾರತ. ನಾನೊಬ್ಬ ದೊಡ್ಡ ಕವಿಯಲ್ಲ ಅಂತ ಹೇಳಿದೆ, ದೊಡ್ಡ ಕವಿ ನಾನಲ್ಲ, ಆದರೆ ಭಕ್ತ ಮಾತ್ರ ಆಗಿ ಬರೀತೇನೆ ಅಂತ ಹೇಳಿದ. ಕವಿಯಾಗಿ ಬರೆದ್ರೆ ಕಾವ್ಯ ಆಗುತ್ತೆ, ಭಕ್ತರಾಗಿ ಬರೆದಾಗ ಅದು ಹರಿಕಥಾಮೃತವಾಗುತ್ತೆ. ನೆನಪಿರಬೇಕು, ಪಾಂಡಿತ್ಯ ಭಕ್ತಿ ಎರಡು ಇರಬೇಕಾದ ಮುಖ್ಯ. ಎರಡರಲ್ಲಿ ಒಂದು ಬಿಡೋದಾದರೆ ಪಾಂಡಿತ್ಯ ಬಿಡಬಹುದು, ಭಕ್ತಿ ಬಿಡಬಾರದು ಅಂತ ಹೇಳ್ತಾರೆ. ಪಾಂಡಿತ್ಯ ಭಕ್ತಿಗಳಲ್ಲಿ ಭಕ್ತಿಗೆ ಭಾರಿ ಒತ್ತು ಕೊಡ್ತಾರೆ. ಕವಿಗಳು ಭಕ್ತಿಗೆ ಒತ್ತು ಕೊಡೋದಿಲ್ಲ, ಅವ್ರಿಗೆ ಬೇಕಾದದ್ದೆಲ್ಲ ಜನರಂಜನೆ ಅಷ್ಟೇ. ಅದರಿಂದಾಗಿ ದಾರಿ ತಪ್ಪಿದರೂ ಯೋಚನೆ ಮಾಡೋದಿಲ್ಲ, ಇದು ಹಾಗಲ್ಲ. ಪ್ರತಿ ಮಾತು ಕೆಲವು ಮಾತುಗಳಂತೂ ಭಾಳ ಸ್ವಾರಸ್ಯವಾದ ಮಾತುಗಳು. ಗಿಳಿಯ ಮರಿಯನ್ನು ತಂದು ಪಂಜರದೊಳಗಿರಿಸಿ ಪೋಷಿಸಿ ಕಲಿಸಿ ಸವಿನುಡಿಗಳನ್ನು ಆಲಿಸಿ ಕೇಳುವ ಪರಿಣತರಂತೆ ನೀ ನನಗೆ. ಎಷ್ಟು ಒಳ್ಳೆ ಪದಗಳಿವೆಲ್ಲ ಕೂಡ. ಐಡಿಯಾನ ಹಾಗೆ ಇರೋದು, ಹೇಳೋದು ಹಾಗೆ. ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಇರಿಸಿ ಪೋಷಿಸಿ ಕಲಿಸಿ ಸವಿನುಡಿಗಳನ್ನು ಆಲಿಸಿ ಕೇಳುವ ಪರಿಣತರಂತೆ ನೀ ನನಗೆ. ಈ ದೇವರು ನಮ್ಮ ಸಂಸಾರಕ್ಕೆ ತರ ರೀತಿಯೇ ವರ್ಣನೆ ಮಾಡಿಬಿಡ್ತಾರೆ. ಎಲ್ಲ ಜೀವರು ಗಿಳಿ ಮರಿಗಳಿದ್ದಾಗ, ಯೋಗ್ಯ ಜೀವರೆಲ್ಲ. ಗಿಳಿ ಎಂಬುದು ಪಕ್ಷಿ, ಎಲ್ಲ ಜೀವಿಗಳು ಪಕ್ಷಿಗಳು. ದಾಸುಪರ್ಣ ಸಯುಜ ಸಖಾಯ, ಸರಿ ಆಯ್ತು. ಅವನು ಪರಮಾತ್ಮ ಪಂಜರದೊಳಗೆ ಇರಿಸಿ, ಸಂಸಾರವೇ ಪಂಜರ, ಸಂಸಾರ ಪಂಜರದಲ್ಲಿ ಇರಿಸ್ತಾನೆ. ಕಲಿಸಿ ಸವಿನುಡಿಗಳನ್ನು ಒಳ್ಳೆಯ ಪಾಠ ಪ್ರವಚನವನ್ನು ಮಾಡ ಹಾಗೆ ಮಾಡ್ತಾನೆ, ಸ್ತೋತ್ರ ಹಾಡಾಗೆ ಮಾಡ್ತಾನೆ. ಅದನ್ನು ತಾನು ಕೇಳ್ತಾನೆ, ಆಲಿಸಿ ಕೇಳುವ ಪರಿಣತರಂತೆ ನಿನಗೆ. ಇದೆಲ್ಲ ಮಾಡೋ ವ್ಯಕ್ತಿ ಯಾರು? ಎಕ್ಸ್ಪರ್ಟ್, ಎಲ್ಲ ವಿದ್ವಾಂಸ. ವಿದ್ವಾಂಸನಾದವನು ಗಿಳಿಯನ್ನು ಹೀಗೆ ಮಾಡೋ ಹಾಗೆ ಪರಮಾತ್ಮ ಹೀಗೆ ಮಾಡ್ತಿದ್ದಾನೆ. ಒಳ್ಳೆ ದೃಷ್ಟಾಂತ ಇದು. ಶಿಖರಾರು ಉಪಯೋಗಿಸಿದ ದೃಷ್ಟಾಂತ ಇದು. ಸ್ವತಃ ಜಯತೀರ್ಥರು ಉಪಯೋಗಿಸಿದ ಪದ ಇದು. ಅಕ್ಷೋಭ್ಯ ತೀರ್ಥ ಗುರುಣ ಶುಕವಚ್ಚಿತ್ತಶ್ಚಮಿ, ಆ ಪದದ ಛಾಯೆ ಕಾಣುತ್ತೆ. ಗಿಳಿಗೆ ಪಾಠ ಹೇಳಿದಾಗ ಹೇಳಿದ್ದಾರೆ ಅಕ್ಷೋಭ್ಯ ತೀರ್ಥರು ನನಗೆ ಅಂತ ಜಯತೀರ್ಥರು ಹೇಳಿದರೆ, ಪರಮಾತ್ಮ ನಮ್ಮನ್ನೆಲ್ಲ ಗಿಳಿಗಳಂತೆ ತಂದಿದ್ದಾನೆ, ಗಿಳಿಗಳಂತೆ ಪೋಷಣೆ ಮಾಡ್ತಾನೆ ಅಂಥೇಳಿ ವಿವರವನ್ನು ಕೊಡ್ತಾರೆ. ಕಲಿಸಿ ಸವಿನುಡಿಗಳನ್ನು ಅಂತ ಹೇಳಿದ್ರಿಂದ ದುಷ್ಟ ವಿಚಾರ ಸವಿನುಡಿಗಳು ಉತ್ತಮ ಸ್ತೋತ್ರಗಳು. ನಾವು ವಿಷ್ಣು ಸಹಸ್ರನಾಮ ಸ್ತೋತ್ರ ಹೇಳ್ತೇವೆ ತಿಳ್ಕೊಂಬೋಣ, ದ್ವಾದಶ ಸ್ತೋತ್ರ ಹೇಳ್ತೇವೆ. ಆದರೆ ಅದನ್ನು ಕಲಿಸಿಕೊಡೋದು ಯಾರು? ದೇವ ಗಿಳಿಗೆ ಮಾತಾಡೋಕೆ ಬರೋದಿಲ್ಲ, ಅದು ಹೇಳಿ 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 ಬರಬೇಕು. ಅದು ಈ ಜೀವ ಪಕ್ಷಿಗೆ ಪರಮಾತ್ಮ ಕಿವಿ ಬಿಡಿಸಿ ಬಿಡಿಸಿ ಬರಬೇಕು, ಸವಿನುಡಿಗಳನ್ನು ಕಲಿಸಬೇಕು. ಆಮೇಲೆ ಸ್ತೋತ್ರ ದೇವರು ಕೇಳ್ತಾನಂತ ಕೇಳಿದ್ರೆ ಕೇಳ್ತಾನೆ. ಇದನ್ನೇ ಜಗನ್ನಾಥಾಸ್ತ್ರ ಹೇಳಬೇಕಾದ್ರೆ, ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕ್ಷ್ಮೀಲೋಲ ತನ್ನವರು ಮಾಡುತ್ತಿಹ ಸಂಸ್ತುತಿಗೆ ಹಿಗ್ಗುವನು. ಇಲ್ಲಿ ದೇವರು ಗಿಳಿಯ ಬರೆಯ ದೃಷ್ಟಾಂತ ಇವರು ಕೊಟ್ಟರು, ಬಾಲಕನ ದೃಷ್ಟಾಂತ ಅವರು ಕೊಟ್ಟರು. ಎರಡರಲ್ಲೂ ಅರ್ಥ ಏನು ಅಂತ ಕೇಳಿದರೆ, ನಮ್ಮ ಮಾತುಗಳು ಸಾಮಾನ್ಯ, ನಾವು ಯಾವ ಸ್ತೋತ್ರ ಹೇಳಿದರೂ ಕೂಡ ದೇವರು ಮೆಚ್ಚ ಹೇಳೋ ಶಕ್ತಿ ಯಾರಿಗೂ ಇಲ್ಲ. ದೇವರು ದೇವರೇನೆ, ಆದರೂ ದೇವರು ಯಾತ ಸಂತೋಷ ಪಡ್ತಾನೆ ಅಂದರೆ, ಗಿಳಿಯ ಮಾತು ಮನುಷ್ಯನ ಮಾತು ಅಂತಿರೋ ಚಾನ್ಸೇ ಇಲ್ಲ, ಅದು ವಿದ್ವಾಂಸರ ಮಾತು ಅಂತ ಇರೋದೇ ಇಲ್ಲ. ಆದರೂ ಕೇಳ್ತಾರೆ ಅಂದ್ರೇನು? ಅದು ಪ್ರೀತಿ ಹತ್ತೆ ಹೊರ್ತಿನೇನು ಇಲ್ಲ ಅಂತ ಹೇಳ್ತಾರೆ. ಗಿಳಿಯ ಮರಿಯನ್ನು ತಂದು ಪಂಜರದೊಳಗಿರಿಸಿ ಪೋಷಿಸಿ ಕಲಿಸಿ ಸವಿನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀ ನನಗೆ. ತಿಳುಹಿ ಮತಿಯನು ಎನ್ನ ಜಿಹ್ವೆಗೆ ಮೊಳಗು ಬಂದದಿ ನಿನ್ನ ನಾಮಾವಳಿಯ ಪಗಡಿಕೆ ಇತ್ತು ರಕ್ಷಿಸು ನಮ್ಮ ನನ ವರತ. ನಾಮಾವಳಿಯ ಪಗಡಿಕೆ ಇತ್ತು ರಕ್ಷಿಸು, ಈ ಮಾತಿನಲ್ಲಿ ಬಹಳ ಸ್ವಾರಸ್ಯ ಇದೆ. ನಾಮಾವಳಿಗಳನ್ನ ಹೇಳೋ ಶಕ್ತಿ ನನಗೆ ಕೊಡು ಅಂತ ಕೇಳ್ತಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಸೂತ್ರ ಭಾಷೆದ ಹಿಂದಿನಲ್ಲಿ ಹೇಳಿದ ಮಾತಿದೆ. ಯಾಕೆ? ಅಂತ್ಯಜಾಯಪಿ ಏ ಭಕ್ತ ನಾಮಜ್ಞಾನಾಧಿಕಾರಿಣ, ಆಚಾರ್ಯರ ಮಾತು, ಬೇರೆ ಶಾಸ್ತ್ರದ ದಾಸರು ಕೇಳೋದಿಲ್ಲ. ಯಾಕೆ? ಬ್ರಾಹ್ಮಣರು ಯಾರಿಗೆ ಉಪನಯನಾದ ಸಂಸ್ಕಾರ ಇಲ್ಲ ಅವರಿಗೆ ಮೂಲ ಗ್ರಂಥಗಳು ಓದೋಕ್ಕೆ ಸಾಧ್ಯ ಇಲ್ಲ, ಅದು ನಾಮೋಚ್ಚಾರಣೆ ಮಾಡಕ್ಕೆ ಬರುತ್ತೆ ಅವರಿಗೆ. ಅದಕ್ಕಾಗಿ ಕಲಿಸಿ ನಾಮಾವಳಿಗಳನ್ನು ಅಂತ ಹೇಳೋ ಮೂಲಕವಾಗಿ ಶಾಸ್ತ್ರಕ್ಕೆ ಅನುಗುಣವಾಗಿ ಬರೀತಾರೆ ಕನಕದಾಸರು ಎಂಬುದನ್ನು ನೋಡಬೇಕು. ನಮ್ಮಲ್ಲಿ ನಾಲ್ಕು ಜನ ಏನು ಮಾಡ್ತಾರೆ ಗೊತ್ತಾ? ಒಂದು ಹಂತಕ್ಕೆ ಬಂದ ತಕ್ಷಣ ಪ್ರೊಟೆಸ್ಟ್ ಮಾಡೋಕೆ ಶುರು ಮಾಡ್ತಾರೆ, ನಾವೇನು ಕಡಿಮೆ, ನಾವು ಹಾಗೆ ಇರಬೇಕು ಅಂತೇಳಿ. ಎಷ್ಟು ದೊಡ್ಡವರು ಕನಕದಾಸರು ಅಂದರೆ, ಅವ್ರು ಪ್ರಯತ್ನ ಪಟ್ಟಿದ್ರೆ ಬಿಡೋರು ಯಾರು ಬರ್ತಾರೆ ಅಂತ ಗಲಾಟೆ ಮಾಡ್ಬೋದಾಗಿರ್ಬೇಕಾದ್ರೆ ಗಲಾಟೆ ಮಾಡಲಿಲ್ಲ. ದೇವರು ಇದ್ದಲ್ಲೇ ದರ್ಶನ ಕೂಡ ಮಾಡಿಕೊಂಡ್ರೆ ಹೊರತು ಧರ್ಮವನ್ನು ಉಲ್ಲಂಘನೆ ಮಾಡಿ ಹೋಗಲಿ. ನಮ್ಮಲ್ಲಿ ಇವತ್ತು ಆಧುನಿಕರ ಪದ್ಧತಿ ಏನು ಅಂದರೆ, ನಾವು ಪ್ರತಿಭಟನೆ ಮಾಡೋದು. ನಮಗೂ ಸಮಾನ ಸ್ಥಾನಮಾನವನ್ನು ಕೊಡಿ, ಶುರುವಾಗಿದೆ ಈಗ ಕೃಷ್ಣರ ಪೂಜೆ, ನಮಗೂ ಕೊಡಿ. ಅಲ್ಲಿವರೆಗೂ ಹೋಗಿಬಿಟ್ಟಿದ್ದಾರೆ ಕೃಷ್ಣರ ಪೂಜೆ ಏನು ತಿಳ್ಕೊ? ಒಂದೇ ಸಾರಿ ಪೂಜೆ ಮಾಡೋಕ್ಕಾಗಲ್ಲ ಇವ್ರ ಕೈಲಿ, ಆ ಮಂತ್ರ ಕಲಿಯಲಿಕ್ಕೆ ಸಾಧ್ಯ ಇಲ್ಲ ಇವ್ರ ಕೈಲಿ. ಅಷ್ಟು ಮಂತ್ರಗಳ ಕೃಷ್ಣನ ಪೂಜೆ ಮಾಡೋ ರೀತಿ ಅಂತ ಕೇಳಿದರೆ, ಶುದ್ಧ ಯತಿಗಳಾಗಿ ಜೀವನ ಪೂರ್ತಿ ಇರಬೇಕಾದಂಥ ವ್ರತೆಯಲ್ಲಿ ಇವ್ರು ಏನೂ ಬರದೇ ಇದ್ದ ಜನಗಳಲ್ಲಿ. ಆದರೆ ಕನಕದಾಸ ಹೇಗೆ ಮಾಡಿದ್ರ? ಸರ್ವಥಾ ಮಾಡಲಿ. ಕನಕದಾಸ ಜೀವನ ಪೂರ್ತಿ ತಲೆಬಾಗಿದ್ರು, ಅರ್ಥ ಮಾಡ್ಕೋಬೇಕು. ಕಾನೂನಿಗೆ ತಲೆಬಾಗೋದು ಕೂಡ ಹೇಗೆ ದೇಶಭಕ್ತಿಯ ಒಂದು ಮುಖನೋ, ಧರ್ಮಶಾಸ್ತ್ರಕ್ಕೆ ತಲೆಬಾಗೋದು ಕೂಡ ಸಾಧನೆಯ ಒಂದು ಮುಖ. ನಾವೇನು ಮಹಾ ದೊಡ್ಡವರು ಅಂದ್ಕೊಂಡ್ರೆ ಸಾಧನೆ ಹೋಯಿತು ಅಂತಲೇ ಅರ್ಥ. ಕನಕದಾಸರಲ್ಲಿ ಕಾಣತಕ್ಕಂಥ ದೊಡ್ಡ ಹಿರಿಮೆ ಅಂದರೆ ಶಾಸ್ತ್ರಗಳಿಗೆ ಸಂಬಂಧಿಸಿ ಇದರ ಇದೇ ಮಾತನ್ನೇ ಹೇಳ್ತಾನೆ. ಧೃತರಾಷ್ಟ್ರ ಎಲ್ಲ ಕೇಳಿದ, ಮಿದುರ, ನನಗೇನು ಇದು ನನ್ನ ಮಕ್ಕಳನ್ನು ತಿದ್ದ ಶಕ್ತಿ ನನಗಿಲ್ಲ, ನೀನು ಹೇಳೋದೆಲ್ಲ ನನಗೆ ಅರ್ಥ, ವಿದುರ ನೀತಿಯನ್ನೆಲ್ಲ ಕೇಳಿದ ನನಗೆಲ್ಲ ಅರ್ಥ ಆಯಿತು, ಆದರೆ ನನ್ನ ಮಗನ ಮುಂದೆ ಇದೆಲ್ಲ ಹೇಳೋಕ್ಕಾಗೋದಿಲ್ಲ ನನಗೆ, ಅವನು ಯಾವಾಗ ಎದುರಿ ಬಂದು ನಿಂತ್ಕೊಂಡು ಬಿಡ್ತಾನೋ ನೀನು ಹೇಳಿದ್ದೆಲ್ಲ ಮರ್ತೋಗ್ಬಿಡುತ್ತೆ ಅಂತ ಹೇಳಿದ್ದಾನೆ. ಇದು ದುರ್ಯೋಧನ ಕಲಿ ಅಂದರೆ ಹಾಗೆ, ಕಾಫಿ ಲೋಟ ಬಂದ ತಕ್ಷಣ ತೀರ್ಥ ಕ್ಯಾನ್ಸಲ್ ಮಾಡ್ತಾನೆ, ಆತ ಮನುಷ್ಯನ ಟೆಂಡೆನ್ಸಿ ಅಟ್ರಾಕ್ಟ್ ಆಗಿಬಿಡ್ತಾನೆ ಇಮಿಡಿಯೇಟ್. ಏ ಇದ್ರ ಮುಂದೆ ಅದೆಲ್ಲ ಏನು ಅನಿಸಿಬಿಡುತ್ತೆ, ಇದು ಪಾಪ ಬಾಯ್ಬಿಟ್ಟು ಹೇಳ್ತಾನೆ ಧೃತರಾಷ್ಟ್ರ ಈ ಮಾತನ್ನು, ಇದರ ಇದೆಲ್ಲ ನನಗೆ ಬೇಡ, ನಾನೀಗ ಈ ದಾರಿನೇ ಬಿಟ್ಟುಬಿಡ್ತೇನೆ, ನನ್ನ ಬೇರೆ ದಾರಿ ಬೇಡ, ಜ್ಞಾನಾದಿಚ್ಛನ್ನ ಘಕ್ಷಯಂ ಆಚಾರ್ಯರ ಮಾತು, ಇದೆಲ್ಲ ಬೇಡ, ಒಳ್ಳೆ ತತ್ವಜ್ಞಾನ ಹೇಳಿಬಿಡು, ಬ್ರಹ್ಮಜ್ಞಾನ ಹೇಳಿಬಿಡು ನನಗೆ. ಅದನ್ನು ಕೇಳಿ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮ ಸಾತ್ಕುರುತಿ ಅಂತ ಕೇಳಿದ್ದೇವಲ್ಲ, ಎಲ್ಲ ಪಾಪ ಹೋಗಿಬಿಡುತ್ತೆ ಅಂತ ಹೇಳುವಂತ ಕೇಳಿರ್ತಷ್ಟು ವಿಗ್ರಹ ಹೇಳ್ತಾನೆ. ಶೂದ್ರಯೋನ್ಯಾಂ ಪ್ರಜಾತೋಹಂ, ನಾನು ಬ್ರಹ್ಮಜ್ಞಾನ ಹೇಳೋ ಅಧಿಕಾರ ನನಗಿಲ್ಲ ಅಂತ ಹೇಳ್ತಾನೆ, ಯಾಕೆಂದರೆ ಶೂದ್ರೆಯನ್ನು ಹುಟ್ಟಿದವನು ಅದನ್ನು ಹೇಳಾಗಿಲ್ಲ ಅಂತ ಹೇಳಿ ಇಲ್ಲ ಹೇಳಲೇಬೇಕು ಅಂತ ಕೇಳಿದಾಗ ಸಸ್ಮಾರಾಥ ಸನಾತನಂ ಸನಸ್ಸುಜಾತ ಸ್ಮರಣೆ, ಅವರು ಬಂದು ಹೇಳ್ತಾರೆ. ಆದರೆ ವಿದುರನಿಗೆ ಫಸ್ಟ್ ಕ್ಲಾಸ್ ಸನತ್ ಕುಮಾರದ ಸನಸ್ಸುಜಾತ ಜಾಸ್ತಿ ಗೊತ್ತಿದೆ ವಿದುರನಿಗೆ, ನಾನು ಹೇಳಬಾರ್ದು ಅದಕ್ಕೆ ಅವ್ರ ಕೈ ಹೇಳಿಸ್ತೆ. ವಿದುರ ಫಾಲೋ ಮಾಡಿದೆಲ್ಲ ದಾಸರಿ ಕನಕದಾಸರಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾಮಾವಳಿಗಳನ್ನು ಹೇಳಿ ತಿಳಿಸೋ ಹೊರತು ನನಗೆ ಎಲ್ಲ ಶಾಸ್ತ್ರ ಹೇಳು ಅಂತ ಹೇಳಿದ್ರು, ಶಾಸ್ತ್ರಾರ್ಥ ಹೇಳು, ಶಾಸ್ತ್ರವನ್ನೇ ಹೇಳೋಗಿಲ್ಲ, ಅದು ಗಮನಿಸಬೇಕು. ಪೊಗಳಲ್ಲವೇ ನಿನ್ನ ನಾಮದ ಸುಗುಡ ಸಚ್ಚಾರಿತ್ರ ಕಥನವ, ದೇವರ ಗುಣಗಳನ್ನಾಗಲಿ ಆತನ ಮಹಿಮೆಯನ್ನು ಹೇಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಗಡಿತೋಪಮ ಅಮಿತ ವಿಕ್ರಮ ಗಮ್ಯ ನೀನೆಂದು ನಿಗಮತತಿ ಕೈವಾರಿಸುತ ಪದಯುಗವ ಕಾಣದೆ ಬಳಲುತ್ತಿದೆ ವಾಸುಕಿ ಶಯನ ಸರ್ವೇಶ ರಕ್ಷಿಸು ನಮ್ಮ ನನವರತ. ಇದು ಸ್ವಾರಸ್ಯವಾದ ಪದ ಅಂದರೆ ನಿಗಮತತಿ ಕೈವಾರಿಸುತ ಪದಯುಗವ ಕಾಣದೆ ಬಳಲುತ್ತಿದೆ. ನಿಗಮತತಿ ವೇದಗಳ ರಾಶಿ, ನಿನ್ನ ಪದಯುಗವ ಕಾಣದೆ ದೇವರ ಪಾದ ಕೂಡ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಯಥೋ ವಾಚೋ ರಿವರ್ತಂತೆ ಅಪ್ರಾಪ್ಯ ಮನ ಅಷ್ಟ ದೊಡ್ಡವು ನೀವನ್ನೇನು ನಾನು ಸ್ತೋತ್ರ ಮಾಡ್ತೇನೆ ಅಂತ ಹೇಳ್ತಾರೆ. ಇದು ದೇವರು ಅವಾಚ್ಯ ಅನ್ನೋ ವಾದವನ್ನು ಮಾಯಾವಾದಿಗಳು ಮುಂದಿಟ್ಟಿದ್ರು. ದೇವರು ಅವಾಚ್ಯ ಅಲ್ಲ, ದೇವರು ವಾಚ್ಯ, ಸಕಲ ವೇದಗಳಿಂದನೂ ವಾಚ್ಯ, ಆದರೆ ಸಾಕಲ್ಲೇನ ಯಾರೂ ವರ್ಣನೆ ಮಾಡೋಕ್ಕಾಗೋದಿಲ್ಲ, ಅದು ಡಿಫರೆನ್ಸ್ ಯಾರಿಗೂ ಗೊತ್ತಾಗಿದ್ದಿಲ್ಲ. ಅದಕ್ಕೆ ನಿಗಮತತೆಗಳು ನಿನ್ನ ಪದಯುಗವ ಕಾಣದೆ ಏನು ಒದ್ದಾಡ್ತೀವಿ ಏನು ಮಾಡೋಕ್ಕಾಗೋದಿಲ್ಲ, ಅಷ್ಟು ಮೇಲಿದ್ದೆ ಅಂತ ಹೇಳ್ತಾ ದೇವರ ಮಹಿಮೆಯನ್ನು ಇಷ್ಟೇ ಅಂತ ಏನು ತಿಳ್ಕೊತಾರೋ ಅವರು ದೇವರನ್ನು ತಿಳ್ಕೊಂಡಿಲ್ಲ ಅಂತ ಅರ್ಥ. ದೇವರ ಮಹಿಮೆಯನ್ನು ಸರಿಯಾಗಿ ಹೇಳಿದ ಮೇಲೆ ಹೇಳೋದಕ್ಕಾಗೋದಿಲ್ಲ ಅಂತ ಎಂಡ್ ಮಾಡಿದರೆ ಅದು ಸರಿಯಾದ ಹೇಳಿ ಆಯಿತು ಅಂತ ಹೇಳಿಬಿಟ್ಟು ದೇವರ ಮಹಿಮೆಗೆ ನಾವು ಅಪಚಾರ ಮಾಡಿದಂತೆ ಲೆಕ್ಕ. ಮತ್ತೆ ಹೇಳ್ತಾರೆ, ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನ್ನು ನಾನರಿಯೇ, ಎರಡು ಕಾಣಕ್ಕರಿಯೇ, ಒಬ್ಬ ಬ್ರಾಹ್ಮಣನಾಗಿಲ್ಲ ಅದಕ್ಕೆ ಅರಿಯೇ, ಮತ್ತೆ ಎಂಥ ಬ್ರಾಹ್ಮಣ ತಿಳಿಲಕ್ಕಾಗೋದಿಲ್ಲ ಅದಕ್ಕೆ ನಾನು ಅರಿಯೇ, ನನಗೆ ಗೊತ್ತಿಲ್ಲ. ತರ್ಕದ ವಾದದಲ್ಲಿ ಗುರು ಹಿರಿಯರ ಅರಿಯದ ಮೂಢಮತಿಯರಾಗಿ ವಾದಕ್ಕೆ ನಿಂತರೆ ದೊಡ್ಡವರು ಸಣ್ಣವರು ಇಲ್ಲೇ ಇಲ್ಲ, ಬಾಯಿ ಬಂದ ಮಾತಾಡೋ ಅಭ್ಯಾಸ, ಮಾತಿ ಪ್ರತಿ ಮಾತು, ದೇವ್ರ ಪೂಜೆ ಮಾಡಿದ್ರೆ ಸಾವಿರ ಪ್ರಶ್ನೆ ಕೇಳ್ತಾರೆ, ಅದೇ ಟಿ ವಿಗಳು ಒಂದು ಪ್ರಶ್ನೆ ಕೇಳಿದ್ರೆ ತಗೊಂಡು ಬಂದ್ಬಿಡ್ತಾನೆ. ಯಾಕೆ ಲೌಕಿಕದ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಕೆಟ್ಟದನ್ನು ಫಾಲೋ ಮಾಡ್ತಾನೆ, ಶಾಸ್ತ್ರದ ಒಳ್ಳೆಯದರ ಬಗ್ಗೆ ಕೆಟ್ಟ ಕೆಟ್ಟ ಪ್ರಶ್ನೆ ಕೇಳಿ ನಿಲ್ಲಿಸ್ತಾನೆ, ಮನುಷ್ಯರ ಸ್ವಭಾವ ಹೇಳ್ತಾರೆ. ಅದು ಗುರು ಹಿರಿಯರ ತರ್ಕದ ವಾದದಲ್ಲಿ ಗುರು ಹಿರಿಯರರಿಯದ ಮೂಢಮತಿಯನಾಗಿ ಜನಗಳ ಸ್ವಭಾವವನ್ನು ದಾಸರು ತಿಳಿಸ್ತಾರೆ. ಆದಿಮೂರುತಿ ನೀನು, ನೆರೆ ಕರುಣೋದಯನು, ಹೃದಯಾಂಗಣಾದಿ ಜ್ಞಾನೋದಯವ ನೆನಗಿತ್ತು ರಕ್ಷಿಸು ನಮ್ಮ ನನವರತ. ಎಷ್ಟು ಪದಗಳು ಹೇಗಿದೆ, ನೆರೆ ಕರುಣೋದಯನು, ಹೃದಯಾಂಗಣದಿ, ಜ್ಞಾನೋದಯವ ನೆನಗಿತ್ತು ರಕ್ಷಿಸು ನಮ್ಮ ನನವರತ. ದೇವರು ಜ್ಞಾನ ದೇವರು ಕೊಟ್ಟರೆ ಬರುತ್ತೆ ಹೊರತು ಇಲ್ಲ. ಮತ್ತ ಸ್ಮೃತಿ ಜ್ಞಾನಮಪೋಹರಂಚ, ಅದು ಗೀತಾ ಮಾತದು ಒಂದು, ನೀನು ಜ್ಞಾನ ಕೊಟ್ಟರೆ ನಮ್ಮ ಉದ್ದಾಸ ನನ್ನ ಜ್ಞಾನೋದಯವನ್ನು ಮಾಡಿಸು ಅಂತ ಕೇಳ್ತಾರೆ. ಮುಂದೆ ಹೇಳ್ತಾರೆ ಈ ಶ್ಲೋಕ ನೋಡಿ ಹೇಗಿದೆ, ಸಿರಿಯು ಕುಲಸತಿ, ಸುತನು ಕಮಲಜ, ಹಿರಿಯ ಸೊಸೆ ಶಾರದೆ, ಸಹೋದರಿ ಗಿರಿಜೆ, ಮೈದುನ ಶಂಕರನು, ಸುರರೆಲ್ಲ ಕಿಂಕರರು, ನಿರುತ ಮಾಯೆಯು ದಾಸಿ, ನಿಜ ಮಂದಿರವು ಅಜಾಂಡವು, ಜಂಗಮ ಸ್ಥಾವರ ಕುಟುಂಬಿಗ ನೀನು ರಕ್ಷಿಸು ನಮ್ಮ ನನವರತ. ಮಂಗಳಾಷ್ಟಕದ ಅನುವಾದ ಇದ್ದಾಗಿದೆ. ಸಿರಿಯು ಕುಲಸತಿ ಲಕ್ಷ್ಮೀರ್ಯಶ್ಚ ಪರಿಗ್ರಹ ಕಮಲಭೂಹು ಸೂನು ಗರುತ್ಮಾನ್ ರಥಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶಯ್ಯಾಸರ್ವ ಬ್ರಹ್ಮಾಂಡಂ ವರಮಂದಿರಂ ಸುರಗಡ ಯಶ್ಚ ಪ್ರಭೋ ಸೇವಕಾ. ಶ್ರೀಮತ್ ವರ್ಣನೆ ಮಾಡ್ತಾ ಬಂಗಲಾಷ್ಟಕ ಪೂರ್ತಿ ನೋಡಿ. ಸಿರಿಯು ಕುಲಸತಿ, ಸುತನು ಕಮಲಜ, ಹಿರಿಯ ಸೊಸೆ ಶಾರದೆ, ಸಹೋದರಿ ಗಿರಿಜೆ, ಮೈದುನ ಶಂಕರನು, ಸುರರೆಲ್ಲ ಕಿಂಕರು. ಆಮೇಲೆ ನಿರುತ ಮಾಯೆಯು ದಾಸಿ, ನಿಜ ಮಂದಿರವು ಅಜಾಂಡವು ಬ್ರಹ್ಮಾಂಡವು, ಜಂಗಮ ಸ್ಥಾವರ ಕುಟುಂಬಿಗ ನೀನು ರಕ್ಷಿಸು ನಮ್ಮ ನನವರತ. ಇಂಥದ್ದೇ ಮಾತನ್ನು ಟೀಕಾರಾಯರು ವಿಷ್ಣುದತ್ತ ನಿರ್ಣಯ ಟೀಕೆಯಲ್ಲಿ ಮಂಗಳಾಚರಣೆ ಬರೀತಾರೆ, ಎರಡನೇ ಪರಿಚಯದಕ್ಕೆ ಬರೀತಾರೆ. ಕಲತ್ರಂ ಕಮಲಾಯಸ್ಯ ಪುತ್ರ ಕಮಲ ಸಂಭವ ಶಿವಾದ್ಯಾಹ ಸೇವಕಾಸ್ತಸ್ಮೈ ನಮೋ ವಿಶ್ವ ಕುಟುಂಬಿನೇ ಚೈತೀರ್ಥರ ಮಾತು. ಅದಕ್ಕೆ ನೀನು ಜಂಗಮ ಸ್ಥಾವರ ಕುಟುಂಬಿಗ ನೀನು ರಕ್ಷಿಸು ನಮ್ಮ ನನವರತ. ದೇವರ ನೀರ್ತಿ ಆರಾಧನೆ ಮಾಡಿದಾಗ ಇಡೀ ತಾರತಮ್ಯ ಪೂರ್ತಿ ನಮ್ಮದೇ ಇರುತ್ತೆ. ಮಂಗಲಾಷ್ಟಕದ ಎಲ್ಲ ಹಿರಿಮೆಯನ್ನು ಬರಹ ಬರೆದಿದ್ದಾರೆ. ಇದು ನೋಡಿ, ಸಾಗರನ ಮಗಳರಿಯದಂತೆ ಸರಾಗದಲ್ಲಿ ಸಂಚರಿಸುತ್ತಿಹೆ. ಸಾಗರನ ಮಗಳರಿಯದಂತೆ, ಅದು ಆಚಾರ್ಯರ ಮಾತು. ಈಶ್ವರಾದನ್ಯತ್ರ ಮಹಾಲಕ್ಷ್ಮಿಯ ಜ್ಞಾನ ದೇವ್ರ ಬಿಟ್ಟು ಉಳಿದ ಕಡೆ ಪೂರ್ಣನೇ ಹೊರತು ದೇವ್ರ ಬಗ್ಗೆ ಯಾರ ಜ್ಞಾನನೂ ಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಹಾಲಕ್ಷ್ಮಿ ದೇವ್ರ ಬಗ್ಗೆ ಇದೇನು ಮಿಥ್ಯಾ ಜ್ಞಾನ ಇಲ್ಲ, ಆದರೆ ಪೂರ್ಣ ಜ್ಞಾನ ಮಾತ್ರ ಎಂದೂ ಬರೋದಿಲ್ಲ. ಯಾಕೆ ದೇವರು ಅಷ್ಟು ದೊಡ್ಡವರು. ಸಾಗರನ ಮಗಳರಿಯದಂತೆ ಪದದ ಸ್ವಾರಸ್ಯ ಇದೆ. ಸಾಗರನ ಮಗಳು ಮಹಾಲಕ್ಷ್ಮಿಗೂ ಗೊತ್ತಾಗದಂತೆ ಸಂಚರಿಸುತ್ತಿ ಹೇ. ಉದ್ಯೋಗವೇನು ನಿಮಿತ್ತ ಕಾರಣವೆಲ್ಲ ಲೋಕದಲ್ಲಿ ಭಾಗವತರಾದವರ ಸಲಹುವನಾಗಿ ಸಂಚರಿಸುವುದು ಈ ಭವಸಾಗರದಿ ಮುಳುಗಿಸದೆ ರಕ್ಷಿಸು ನಮ್ಮ ನನವರತ. ಮತ್ತೆ ಕೆಲವು ಭಕ್ತರ ಕಥೆಗಳನ್ನೆಲ್ಲ ಅಲ್ಲಲ್ಲಿ ಹೇಳ್ತಾ ಹೋಗ್ತಾರೆ. ನೀನು ಹಸ್ತಿವಾಹನನಾದಿಯಾದ ಸಮಸ್ತ ದೇವನಿಕಾಯದೊಳಗೆ ಪ್ರಶಸ್ತನಾವನು ನಿನ್ನ ಒಲು ಶರಣಾಗತರ ಪೊರೆವಾ. ಇಡೀ ದೇವತೆಗಳ ಗುಂಪಿನಲ್ಲಿ ನಿನ್ನಂತೆ ಶರಣಾಗತ ರಕ್ಷಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆಚಾರ್ಯ ಮಾತಿದ್ದ ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಶಿತುಸ್ತೇ ಸಮಂ ಪಶ್ಯಾಮಿ. ಇಡೀ ದೇವತೆಗಳ ಗುಂಪಿನ ನಿನ್ನಂಥ ರಕ್ಷಕ ಯಾರೂ ಇಲ್ಲ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಮೂಲ ಗ್ರಂಥಗಳ ಭಾವ ಹೇಗೆ ಅಪ್ಲೈ ಆಗುತ್ತೆ ಎಂಬುದನ್ನು ತೋರಿಸಿಕೊಡ್ತಾರೆ. ಹಸ್ತಕಲಿತ ಸುದರ್ಶನದೊಳು ಅರಿ ಮಸ್ತಕವ ನಿಡುಹುವ ಪರಾತ್ಪರ ವಸ್ತುವಲ್ಲವೇ ನೀನು ರಕ್ಷಿಸು ನಮ್ಮ ನನವರತ. ಇನ್ನು ತಾರತಮ್ಯವನ್ನು ಹರಿಸರ್ವತ್ತವತ್ತನ್ನು ಹೇಳೋ ರೀತಿ ನೋಡಿ. ಹಗೆಗಳಿಗೆ ವರ ವೀವರಿಬ್ಬರು ತೆಗೆಯಲರಿಯರು ಕೊಟ್ಟ ವರಗಳ. ಇಬ್ಬರು ಬ್ರಹ್ಮದೇವರು ವರ ಕೊಡೋದ್ರಲ್ಲಿ ಭಾರಿ ಪ್ರಸಿದ್ಧ, ರುದ್ರದೇವರು ಭಾರಿ ಪ್ರಸಿದ್ಧ. ವರ ಕೊಟ್ಬಿಡ್ತಾರೆ, ವಾಪಸ್ ವಿತರಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ವರ ಕೊಡ್ತಾರೆ, ವಿತರಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ತೆಗೆದುಕೊಡುವ ನಿನ್ನಂತೆ, ತೆಗೆದುಕೊಡುವವರ ಸಮರ್ಥರಾರಿ ಜಗಕ್ಕೆ ನಿನ್ನಂತೆ. ವರಗಳನ್ನು ಕೊಡೋದಕ್ಕೂ ನೀನು ಸಮರ್ಥ, ವರಗಳನ್ನು ತೆಗೆಯಲಿಕ್ಕೂ ನೀನು ಸಮರ್ಥ. ಅದಕ್ಕೆ ನೀನು ಸರ್ವೋತ್ತಮ. ಒಳ್ಳೆ ದೃಷ್ಟಾಂತ. ಹಗೆಗಳಿಗೆ ಅಂದರೆ ಶತ್ರುಗಳಿಗೆ. ಯಾರು ಶತ್ರುಗಳಿಗೆ? ದೇವತೆಗಳ ಶತ್ರುಗಳಿಗೆ. ಅದು ರಾಕ್ಷಸರಿಗೆ ಅಂತ ಅರ್ಥ. ರಾಕ್ಷಸರಿಗೆ ವರ ವೀವರಿಬ್ಬರು, ಒಬ್ಬ ಕೊಟ್ಟ ತೆಗೆಯಲೇರಿಯರು ಕೊಟ್ಟ ವರಗಳ. ಕೊಟ್ಟ ವರಗಳ ವಿತರಣೆ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಆಗೋದಿಲ್ಲ. ಇಲ್ಲಿ ಆಗೋದಿಲ್ಲ ಶಬ್ದಕ್ಕೆ ಎರಡರ್ಥ. ಬ್ರಹ್ಮದೇವರಿಗೆ ಆಗುತ್ತೆ, ಆದರೆ ದೇವರಿಗೆ ಮಹಿಮೆ ಬರಲಿ ಅಂತ ಅವ್ರು ಮಾಡೋದಿಲ್ಲ ಅಷ್ಟೇ. ರುದ್ರದೇವರಿಗೆ ಆಗೋದೇ ಇಲ್ಲ, ಇದು ನೆನಪಿರಬೇಕು. ಬ್ರಹ್ಮದೇವರಿಗೆ ಆಗೋದಿಲ್ಲ ಅಂತ ಹೇಳಬಾರದು. ಸಮರ್ಥರವರು ವರ ಕೊಡಬೇಕಾದ್ರೆ ಗೊತ್ತವರಿಗೆ. ಆದರೆ ಇವರು ರುದ್ರದೇವರಿಗೆ ಮಾತ್ರ ಭಸ್ಮಾಸುರನ ಪ್ರಸಂಗ ಇದೆ. ಉಳಿದವರ ವಿಷಯ ಬಿಟ್ಬಿಡೋಣ. ತಮಗೆ ಆಗೇನಷ್ಟ ಆಗೋವರ ತೆಗಿಲಿಕ್ಕಾಗಲಿಲ್ಲ ಅವರಿಗೆ. ನನ್ನ ಬಿಟ್ಟು ಬೇರೆ ತರ ಮೇಲೆ ಕೈ ಇಟ್ಟರೆ ಅಂತ ಹೇಳಲಿಲ್ಲ, ತಮ್ಮನ್ನು ಸೇರ್ಕೊಂಡು ಹೋಯ್ತದ್ರೊಳಗೆ. ಆದ್ದರಿಂದ ಆ ತೆಗೆಯಲೇರು ಕೊಟ್ಟವರಗಳ. ಅದನ್ನೇ ಆಚಾರ್ಯ ದ್ವಾದಶೋತ್ರದ ಮಾತಿತ್ತು. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ. ವರದೇಶ ವರಪ್ರದಂ, ವರಪ್ರದಂ ಸದಿಗೆ ಎರಡರ್ಥ. ವರವನ್ನು ಪ್ರಕರ್ಷೇಣ ದತಾತೀತಿ ವರಪ್ರದ. ವರವನ್ನು ಚೆನ್ನಾಗಿ ಕೊಡ್ತಾನೆ. ಇದು ವೃದ್ಧನಿಗೆ ಕೊಟ್ಟ, ಎಂಥ ವರ ಕೊಟ್ಟ ಧ್ರುವನಿಗೆ? ಪ್ರಹ್ಲಾದನಿಗೆ ಎಂಥ ವರ ಕೊಟ್ಟ? ಗಜೇಂದ್ರನಿಗೆ ಎಂಥ ವರ ಕೊಟ್ಟ? ಅದೆಲ್ಲ ಒಂದಾಯ್ತು. ಇನ್ನೊಂದು ವರದೇಶ ವರಪ್ರದಂ ಪ್ರಕರ್ಷೇಣ ದ್ಯತೀತಿ ವರಪ್ರದ. ವರಗಳನ್ನು ತೆಗಿಲೂಬಲ್ಲ ಪರಮಾತ್ಮ, ವರ ಕೊಡಬಲ್ಲ, ವರ ತೆಗಿಬಲ್ಲ. ಅದು ಎರಡು ರೀತಿಯಲ್ಲಿ ಪರಮಾತ್ಮ ಯಾರು ವರ ಕೊಟ್ಟಿರ್ಬೇಕಾದ್ರೆ ತೆಗೆದಾಕ್ತಾನೆ. ತನ್ನ ವರನೂ ಚೇಂಜ್ ಮಾಡ್ತೇವೆ. ಎರಡು ಕೆಪಾಸಿಟಿ ದೇವರಿಗೆ. ಇವರಿಗೆ ತಮ್ಮವರನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಇದು ಬಹಳ ಆಶ್ಚರ್ಯ ಅಂದರೆ ತಮ್ಮವರನ್ನೇ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಪರಮಾತ್ಮನಿಗೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತವ್ಯ ಸಮರ್ಥನಾದ್ದರಿಂದ ಏನು ಬೇಕಾದರೂ ಮಾಡಬಲ್ಲ. ಇದನ್ನು ಹೇಳಿದ ಮೇಲೆ ಹರಿಸರ್ವತ್ತು ಎಷ್ಟು ಸುಲಭವಾಗಿ ಅರ್ಥ ಆಗುತ್ತೆ. ಸಿನಿಮಾ ನಾಟಕ ನೋಡಿದವರಿಗೂ ಕೂಡ, ಬೇರೆ ಯಾವ ದೇವತೆಗಳು ಕೂಡ ತಮ್ಮವರಕ್ಕೆ ತಾವು ಸಿಕ್ಕಾಕೊಂಡಿದ್ದ ಕಥೆ ಕೇಳಿದೆ. ಅದಕ್ಕೆ ಅವರು ಸರಿಯಲ್ಲ. ಸುಗುಣರಿನ್ನಾರುಂಟು ಕದನವ ಬಗೆದು ನಿನ್ನೋಳು ಜಯಿಸುವವರಿ ಜಗದವಳು ಉಂಟೆ. ನಿನ್ನಡೆಗೆ ಯುದ್ಧ ಮಾಡಿ ಗೆಲ್ಲರು ಯಾರು ಇದ್ದಾರಾ? ಜಿತಂತೆ ಸ್ತೋತ್ರ, ಜಿತಂತೆ ಪುಂಡರೀಕಾಕ್ಷ, ಜಿತಂತೆ ವಿಶ್ವಭಾವನ, ಇದೆಲ್ಲ ಆಚಾರ್ಯರ ಮಾತಿನ ಅನುವಾದ ಕೂಡ ಹೌದು. ವಶೀವಶೇನ ಕಶ್ಯಾಪಿ ಯೋ ಅಜಿತೋ ವಿಜಿತಾಖಿಲ ಸರ್ವಕರ್ತಾನ ಕ್ರಿಯತೆ ತಮ್ನಮಾವಿ ರಮಾಪತಿ. ಯೋ ಅಜಿತ ವಿಜಿತಾಖಿಲ, ಎಲ್ಲವನ್ನೂ ಗೆದ್ದವನು ನೀನು. ಮತ್ತೆ ನರಗೆ ಸಾರಥಿಯಾಗಿ ರಣದೊಳು ತುರಗ ನೀರಿಳಿಸಿದರೆ ವಾರಿಯ ಸರಸಿಯನ್ನು ನಿರ್ಮಿಸಿ ಕಿರೀಟಿಯ ಕೈಯ ಸೈಂಧವನ ಶಿರವ ಕೆಳಹಿಸಿ ಅವನ ತಂದೆಯ ಕರತಲಕ್ಕೆ ನೀಡಿಸಿದೆ. ಹರಹರ ಪರಮ ಸಾಹಸಿ ನೀನು ರಕ್ಷಿಸು ನಮ್ಮ ನನವರತ. ಇಡೀ ದ್ರೋಣ ಪರ್ವದ ಮುಖ್ಯ ಘಟ್ಟವನ್ನು ಹೇಳ್ತಾರೆ. ನರನ ಸಾರಥಿಯಾಗಿ ರಣದೊಡು ತುರಗ ನೀರಡಿಸಿದರೆ, ಕುದುರೆಗಳಿಗೆ ಭಾರಿ ಬಾಯಾರಿಕೆಯಾದಾಗ ವಾರಿಯ ಸರಸಿಯನ್ನು ನಿರ್ಮಿಸಿ, ದೊಡ್ಡ ಸರೋವರ ನಿರ್ಮಾಣ ಮಾಡಿಸಿಬಿಟ್ಟು ಕಿರೀಟಿಯ ಕೈಯ ಸೈಂಧವನ ಕಿರೀಟಿ ಅರ್ಜುನ ಆತ ಸೈಂಧವನ ಶಿರವ ಕೆಡಹಿಸಿ ಸೈಂಧವನ ತಲೆ ಕತ್ತರಿಸಿಬಿಟ್ಟು ಅವನ ತಂದೆಯ ಕರತಲಕ್ಕೆ ನೀಡಿಸಿದೆ. ಆ ಕೈ ಹಾಕಿದ್ದು ಯಾರ ತಲೆಯಲ್ಲಿ? ತಲೆ ಕತ್ತರಿಸಿ ಹೋಗಿ ಸೀದಾ ಅವರ ಅಪ್ಪನ ಕೈಯಲ್ಲಿ ಬಿಡಾ ಮಾಡಿಬಿಟ್ಟು ಇಡೀ ಕಥೆನ ಶಾರ್ಟ್ ಸಮರಿ ಮಾಡ್ತಾರೆ. ಆ ಮಧ್ಯದಲ್ಲಿ ಸರೋವರ ನಿರ್ಮಾಣ ಏನು, ಕುದುರೆಗಳಿಗೆ ಹೇಳ್ತಾರಲ್ಲ ಹೂವ ತರುವ ಬರವಣಿಗೆ ಹುಲ್ಲ ತರುವ ಬೇರೆ ಮೈಗೆ ಬಾಣಗಳನ್ನು ಕಿತ್ತಿ ಮೈ ಸವರಿ ಹುಲ್ಲು ತಿನ್ನಿಸಿ ನೀರು ಕುಡಿಸಿ ಮಾಡಿದ್ದೇನು. ಜಯದ್ರಥ ನಾನ್ ಟ್ರೇಸಬಲ್ ಅವನು ಹೊಡಿಲಕ್ಕಲ್ಲ, ಟ್ರೇಸಬಲ್ಲೆಲ್ಲ ಆಗಿಬಿಟ್ಟಿದ್ದ. ಆ ಕ್ಷಣಕ್ಕೆ ಸೂರ್ಯನ ಮುಂದೆ ಕತ್ತಲೆ ಸೃಷ್ಟಿ ಮಾಡಿಬಿಟ್ಟು ಆಗ ಸೂರ್ಯ ಮುಳಿದಾಗ ಭ್ರಮೆ ಹುಟ್ಟಿಸಿಬಿಟ್ಟು ಸೈಂಧವ ಹೊರಗೆ ಬರಹ ಮಾಡಿ ಅವನ ತಲೆ ಕತ್ತರಿಸಿ ಅರ್ಜುನ ಕೆಳಗೆ ಬಿಡಿಸ್ಬೇಡ, ಅವನ ಅಪ್ಪ ಹೊರ ಕೊಟ್ಟಿದ್ದಾನೆ, ಅವನ ತಲೆಯನ್ನು ಯಾರು ಕೆಳಗೆ ಹಾಕ್ತಾರೋ ಅವರ ತಲೆ ಸಾವಿರಾರು ಹುಳಾಗಲಿ ಅಂತ ಹೇಳಿದ್ದಾನೆ, ಅದು ಅವರ ಅಪ್ಪನ ತಲೆಯೇ ಸಾವಿರ ಹುಳಾಗಬೇಕು ಅವನ ಕೈಯಲ್ಲಿ ಬೀಳಿಸು ಅಂತ ಹೇಳಿದ್ರೆ ಅವನ ಅಡ್ರೆಸ್ ಗೊತ್ತಿಲ್ಲ, ಎಲ್ಲಿದ್ದನೋ ಗೊತ್ತಿಲ್ಲ, ಆ ಬಾಣ ಅವ್ರಿಗೆ ಕರೆಕ್ಟ್ ಅಲ್ಲಿ ಬಿಡಬೇಕು. ಇದೆಲ್ಲ ಯಾರು ಮಾಡೋಕ್ಕೆ ಸಾಧ್ಯ? ಇದೆಲ್ಲ ಇಮ್ಯಾಜಿನ್ ಮಾಡಿ ಪ್ರೀಪ್ಲಾನ್ ಮಾಡಿದ್ರೆ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಏನು ತೋರಿಸ್ ದೇವರ ಮಹಿಮೆಯ ಚಿಂತನೆ, ಅದು ಏನು ಆರಾಮಾಗಿದ್ದ ರಣರಂಗ ಮತ್ತೆ ಸ್ವಲ್ಪ ಹೆಚ್ಚಿಗೆ ಅರ್ಜುನ ಪ್ರಾಣ ಹೋಗಬೇಕು, ಕೊಲ್ಲದೆ ಹೋಗ್ಬಿಟ್ಟು ಅರ್ಜುನ ಬದುಕಾಗಿಲ್ಲ ಅವತ್ತು ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ. ಇದೆಲ್ಲ ನಡೆಸಿದೆಯಲ್ಲ ರಕ್ಷಿಸು ನಮ್ಮ ನಾನಾವರ, ಇದು ನಮಗೆ ಜ್ಞಾಪಕ ಆಗಿಬಿಟ್ರೆ ಎಷ್ಟೊತ್ತು ನಮಗೇನು ಅನಿಸುತ್ತೆ, ನಮಗೆ ಕೆಲವು ಪ್ರಾಬ್ಲಮ್ ಬಂದಿರುತ್ತೆ, ನಮಗೇನು ಅನಿಸುತ್ತೆ ಅಂದರೆ ಬಹುಶಃ ಸಾಲ್ವ್ ಆಗೋ ಲಕ್ಷಣ ಎಲ್ಲ ಅನಿಸ್ಬಿಡುತ್ತೆ. ಇದು ಇಂಪಾಸಿಬಲ್ ಟು ಸಾಲ್ವ್, ಇದರಷ್ಟು ಇಂಪಾಸಿಬಲ್ ಆಗಿದ್ರೆ ಇದರಿಂದ ಸಾಲ್ವ್ ಮಾಡಿದ್ರೆ ಹೋಗುತ್ತೆ, ಸಾಲ್ವ್ ಮಾಡೇ ಮಾಡ್ತಾನೆ. ಇದು ಕಥೆ ಕೇಳಿದಾಗ ಸ್ಫೂರ್ತಿ ಬರುತ್ತೆ, ಈ ಕಥೆ ಕೇಳಿದಾಗ ನಿರಾಸೆ ನಮ್ಗೆ ಹೋಗಿಬಿಡುತ್ತೆ, ದೇವರ ವಿಶ್ವಾಸ ಬರುತ್ತೆ. ಅದಕ್ಕಾಗಿ ಪುರಾಣ ಪುಣ್ಯ ಕಥೆಗಳ ಕಥೆ ನಮ್ಮ ಜೀವನಕ್ಕೆ ಭರವಸೆ ಕೊಡ್ತಕ್ಕಂಥ ಕಥೆಗಳು. ಅದಕ್ಕೇನು ಎಂಡ್ ಮಾಡಬೇಕಾದ್ರೆ ರಕ್ಷಿಸು ನಮ್ಮ ಅನವರತ, ಆ ರೀತಿ ರಕ್ಷಣೆ ಮಾಡಿದನೇನು ನಮ್ಮನ್ನು ಪಾಲಿಸು. ಯಾವಾಗ ಅನವರತ ಯಾವಾಗಲೂ ಪಾಲಿಸಬೇಕು. ಅನವರತ ಆದರೆ ಇವತ್ತೊಂದು ದಿವಸ ಅಲ್ಲ, ಕೆಲವು ದಿವಸಗಳಲ್ಲ, ವೃದ್ಧಾಪ್ಯದಲ್ಲಿ ಅಲ್ಲ, ಬಾಲ್ಯದಲ್ಲಿ ಅಲ್ಲ, ಒಂದು ಜನ್ಮದಲ್ಲಿ ಅಲ್ಲ, ಅನಾದಿ ಕಾಲದ ಅನಂತ ಕಾಲದವರೆಗೂ ದೇವರು ಕಾಪಾಡಬೇಕು ನಮ್ಮನ್ನು. ಅನವರತ ನಾನ್ ಸ್ಟಾಪ್ ಅಂತ ಬಂದು ಆಲ್ವೇಜ್ ಅಂತ ತಿನ್ನೋದು, ಯಾವಾಗಲೂ ಕಾಪಾಡು, ಪ್ರತಿ ಕ್ಷಣದಲ್ಲೂ ಕಾಪಾಡು ಅಂತ ಪ್ರಾರ್ಥನೆ ಮಾಡ್ತಾ ಹೇಳ್ತಾರೆ. ಮುಂದೆ ನೋಡಿ, ಏನು ಮಾಡಿದರೇನು ಕರ್ಮವ ನೀನು ಒಲಿಯದೆ ಇನ್ನಿಲ್ಲ, ಎಷ್ಟು ಕರ್ಮ ಮಾಡಿದರೂ ಕೂಡ ಯಮೇ ವೈಷವೃಣತೆ ತೇನ ಲಭ್ಯ. ಕರ್ಮ ದೇವರು ಡಿಮ್ಯಾಂಡ್ ಛಲ ಮಾಡಿದ್ದೇನೆ ದೇವರೇ ಅನುಗ್ರಹ ಮಾಡೋ ಅಂತ ಕೇಳಾಗಿಲ್ಲ, ನಾವೀಗ ರಿಕ್ವೆಸ್ಟ್ ಮಾಡಬೇಕೇ ಹೊರತು ಡಿಮ್ಯಾಂಡ್ ಮಾಡೋಕ್ಕೆ ಬರೋದಿಲ್ಲ. ಮೀಮಾಂಸಕರು ಏನು ಮಾಡಿದರು ಡಿಮ್ಯಾಂಡ್ ಮಾಡ್ತೀವಿ ನಾವು ಅಂತ ಕೇಳ್ತಾರೆ, ಸಾಧ್ಯ ಇಲ್ಲ. ಏನು ಮಾಡಿದರೇನು ಕರ್ಮವ ನೀನು ಒಲಿಯದೆ ಇನ್ನಿಲ್ಲ, ಇದಕ್ಕೆ ಅನುಮಾನ ಉಂಟೆ, ಈ ಬಗ್ಗೆ ಡೌಟ್ ಕೂಡ ಮಾಡಬೇಡಿ. ಭ್ರಮರ ಕೀಟ ನ್ಯಾಯದಂದದಲ್ಲಿ ನೀನೊಲಿಯೇ ತೃಣ ಪರ್ವತವು ಕುಸಿ ಏನು, ನೀನು ಒಲಿದು ಬಿಟ್ಟರೆ ತೃಣ ದೊಡ್ಡ ಬೆಟ್ಟ ಬರೆಸಿ ಕೆಲಸ ಮಾಡುತ್ತೆ, ಇಲ್ಲದ ಹೋದರೆ ಬೆಟ್ಟ ತೃಣದಂತೆ ಆಗಿಬಿಡುತ್ತೆ. ನೀ ಪತಿಕರಿಸಿ ಬಡಿಕಿನ್ನೇನು ಚಿಂತಿಸಲೇಕೆ ರಕ್ಷಿಸು ನಮ್ಮ ನಾನ ಭಾರತ. ಮತ್ತೆ ಕೆಲವು ಹೇಳುತ್ತಾರೆ ವಾಲ್ಮೀಕಿಯ ಕಥೆಯನ್ನು ಇಬ್ಬರು ಉಪಯೋಗಿಸಿಕೊಂಡಿದ್ದಾರೆ. ಹರಿಕಥಾಮೃತ ಸಾರದಲ್ಲಿ ವಾಲ್ಮೀಕಿಯನ್ನು ಅನುಗ್ರಹ ಮಾಡಿದ್ದು ನೀನು ಅಂತ ಅವ್ರು ಕೊಂಡಾಡ್ತಾರೆ, ಇವರು ಅದೇ ರೀತಿ ಇವರು ಕೊಂಡಾಡ್ತಾರೆ, ಇಬ್ಬರು ಪೂರ್ತಿ ಸಿಮಿಲರ್ ಆಗಿರೋದನ್ನು ನೋಡಬೇಕು. ತನ್ನ ದೇಹಾತುರದಲ್ಲಿ ಅಡಬಿಯೊಳ ಅನ್ಯರನ್ನು ಸಂಹರಿಸುತ್ತಿರುತ್ತೀರೆ, ನಿನ್ನ ನಾಮದೊಳು ಅಧಿಕ ಎರಡಕ್ಷರವ ಬಣ್ಣಿಸುತ್ತ, ಧನ್ಯನಾದನು ಮುನಿಕುಲದಿ ಸಂಪನ್ನನಾದನು ನೀನೊಲಿದ ಬಳಿಕ, ಇನ್ನೂ ಪಾತಕ ಉಂಟೆ ರಕ್ಷಿಸು ನಮ್ಮ ನಾನವರತ. ವಾಲ್ಮೀಕಿ ರತ್ನಾಕರ ಅಂತ ಹೆಸರು, ದಾರಿ ತಪ್ಪಿದ್ದ ವರುಣನ ಮಗ ಆತ, ವರುಣನ ಮಗ ರತ್ನಾಕರ ಅಂತ ಹೆಸರು, ದುಷ್ಟರ ಸಹವಾಸ, ದಾರಿ ತಪ್ಪಿ ಬೇಟೆಗಾರನಾಗಿಬಿಟ್ಟಿದ್ದ, ಮಹಾಪಾತಕಿಯಾಗಿದ್ದ. ಆದರೆ ನಾರದರ ಸಂಪರ್ಕ, ಋಷಿಗಳ ಸಂಪರ್ಕ ಬಂತು, ತಕ್ಷಣ ಉಪದೇಶ ಮಾಡಿದರು, ಎರಡಕ್ಷರ ರಾಮ ರಾಮಾಮ ಎರಡಕ್ಷರ ಹೇಳಿದರು. ಇವ್ರು ಹೇಳಿ ದೊಡ್ಡ ಉದ್ಧಾರ ಆದವು, ಅಷ್ಟೇ ಅಲ್ಲ ಲೋಕಕ್ಕೆ ಉದ್ಧಾರ ಮಾಡೋ ಗ್ರಂಥ ಕೊಟ್ಟ ಪುಣ್ಯಾತ್ಮ. ಅದು ವಾಲ್ಮೀಕಿಗಳ ಕಥೆ ಇದೆ, ಅದನ್ನ ಅರ್ಥ ಮಾಡಿಕೊಂಡ್ರೆ ಇದರ ಎಸೆನ್ಸ್ ಏನು ಅಂದರೆ, ನೀನುಲಿದ ಬಳಿಕಿನ್ನೂ ಪಾತಕ ಉಂಟೇ ರಕ್ಷಿಸು ನಮ್ಮ ನರವರ. ಅಷ್ಟೆಲ್ಲ ಮಾಡಿದ ಪಾಪವನ್ನು ನೀನು ಹೇಗೆ ಪರಿಹಾರ ಮಾಡಿದೆಯಲ್ಲ, ನಮ್ಮ ಪಾಪ ಹಾಗೆ ಪರಿಹಾರ ಮಾಡು. ವಾಲ್ಮೀಕಿಯ ಉದ್ಧಾರ ಬಂದು ಕ್ಲೈಮ್ಯಾಕ್ಸ್, ಎಲ್ಲಿಂದ ಇದ್ದವನು ಎಲ್ಲಿ ತಂದಿದ್ದಿ ಮತ್ತೆ. ಅಜಾಮಿಣನ ಕಥೆಯಲ್ಲಿ ಏನು ಗೊತ್ತಾ, ಅಜಾಮಿಣ ಉದ್ಧಾರವಾದಷ್ಟೇ, ಅದು ಗ್ರಂಥ ಬರೆದು ಲೋಕಕ್ಕೆ ಮಾಡಿದ್ದಲ್ಲ, ತಾನು ಉದ್ಧಾರ ಆಗಿಬಿಟ್ಟ. ವಾಲ್ಮೀಕಿಗಳು ಹಾಗಲ್ಲ, ರಾಮಾಯಣ ಜಗತ್ತಿಗೆ ಇವತ್ತಿಗೂ ಕೂಡ ಉಳಿತಕ್ಕಂಥ ಗ್ರಂಥ ಆಗಿಬಿಟ್ಟು. ಅದಕ್ಕೆ ವಾಲ್ಮೀಕಿ ಪಾತಕಿಗಳಲ್ಲಿ ಉದ್ಧಾರವಾದ ಘಟ್ಟ ತಗೊಂಡ್ರೆ ಅಜಾಮಣನಿಗಿಂತ ಹೆಚ್ಚು ಎಫೆಕ್ಟಿವ್ ಆಗೋದು ವಾಲ್ಮೀಕಿಯ ಕಥೆ. ಅದಕ್ಕಾಗಿ ವಾಲ್ಮೀಕಿ ಕಥೆಯನ್ನು ಹೇಳ್ತಾ ನಿನ್ನಿಂದ ಯಾವ ಪಾತಕ ತಾನೇ ಪರಿಹಾರವಾಗೋದಿಲ್ಲ ಅಂತ ಹೇಳ್ತಾರೆ. ಮುಂದೆ, ನಿನ್ನ ಸತಿ ಗಳುಪಿದ ದುರಾತ್ಮನ ಬೆನ್ನಿನಲ್ಲಿ ಬಂದವನ ಕರುಣದಿ ಮನ್ನಿಸಿದ ಕಾರಣ, ನೀ ದಯಾಪರ ಮೂರ್ತಿ ಎಂದೆನುತ ನಿನ್ನ ನಂಬಿದ ಸಾರ್ವಭೌಮರಿಗಿನ್ನು ಇಹಪರ ಉಂಟು ಸದ್ಗುಣರನ್ನ ಸಿರಿ ಸಂಪನ್ನ ರಕ್ಷಿಸು ನಮ್ಮ ನನವರತ. ವಿಭೀಷಣನ ಕಥೆ ಹೇಳ್ತಾರೆ, ಎಲ್ಲ ಡಿಫರೆಂಟ್ ಇರಿಸೋದನ್ನೆಲ್ಲ ಅನಲೈಸ್ ಮಾಡ್ತಾ ಹೋಗ್ತಾರೆ. ಹರಿಭಕ್ತರ ಕಥೆ, ನಿನ್ನ ಸತಿಗೆ ಅಳುಪಿದ ದುರಾತ್ಮನ ರಾಮದೇವರ ಪತ್ನಿ ಮಹಾಲಕ್ಷ್ಮಿ ಸೀತಾದೇವಿ ಅವರನ್ನ ಅಪಹರಣ ಮಾಡಕ್ಕೆ ಪ್ರಯತ್ನ ಪಟ್ಟವು, ಅಪಹರಣ ಮಾಡಿದವನಲ್ಲ ಪ್ರಯತ್ನ ಪಟ್ಟವು. ದುರಾತ್ಮನ ಬೆನ್ನಿನಲ್ಲಿ ಬಂದವನ ಅವನ ತಮ್ಮ ವಿಭೀಷಣ, ಬರೀ ತಮ್ಮ ಅಂತ ಹೇಳಿಲ್ಲ, ಓನ್ ಬ್ರದರ್, ಅದಕ್ಕೆ ಬೆನ್ನಿನಲ್ಲಿ ಬಂದವನ, ಕಜಿನ್ನ ಅಂತ ಕೇಳಬಾರ್ದು. ಬೆನ್ನಿನಲ್ಲಿ ಬಂದವನ, ಬೆನ್ನಲ್ಲಿ ಬಂದವನು ಆಮೇಲೆ ಬಂದವನು ತಮ್ಮನ. ಏನ್ ಮಾಡಿದೆ, ಕರುಣದಿ ಮನ್ನಿಸಿದ ಕಾರಣ ಅವನ ಶರಣಾಗತನಾಗಿ ರಕ್ಷಣೆ ಬೇಡಕ್ಕೆ ಬಂದರೆ ಎಲ್ಲರೂ ಬೇಡ ಅಂತ ಬಿಡ್ತಾರೆ. ಹನುಮಂತೇವರು ಒಪ್ತಾರೆ ಸ್ವೀಕಾರ ಮಾಡಬೇಕು ಅಂತೇಳಿ, ತಕ್ಷಣ ರಾಮದೇವರು ಸ್ವೀಕಾರ ಮಾಡಿಬಿಡ್ತಾರೆ. ಕರುಣದಿ ಮನ್ನಿಸಿದ ಕಾರಣ, ಬರೀ ಆತನ ಆಕ್ಸೆಪ್ಟ್ ಮಾಡಿದರೆ ಬೇಕಾಗ್ತಿತ್ತು, ದೊಡ್ಡ ಕರುಣಿ ಆಗ್ತಿತ್ತು. ಅಷ್ಟೇ ಅಲ್ಲ, ನಿನ್ನ ನಂಬಿದ ನನಗೆ ಜನರಿಗೆ ಸಾರ್ವಭೌಮ. ಏನು ಮಾಡಿದ್ದಿ ನೀನೀಗ, ಅವನಿಗೆ ಚಕ್ರವರ್ತಿ ಪದವಿಯನ್ನು ಕೊಟ್ಟು ಇವತ್ತಿಗೂ ಇದ್ದಾನೆ ಪುಣ್ಯಾತ್ಮ, ಇವತ್ತಿಗೂ ಇರಹ ಮಾಡಿದ್ದೀಯಲ್ಲ, ಎಷ್ಟು ಕರುಣಾಳು ನೀನು. ಕರುಣದಿ ಮನ್ನಿಸಿದ ಕಾರಣ ನಿನ್ನ ನಂಬಿದ ಜನರಿಗೆ ಇಹ ಪರ ಉಂಟು, ಸದ್ಗುಣರನ್ನ ಸಿರಿ ಸಂಪನ್ನ ರಕ್ಷಿಸು ನಮ್ಮ ನನವರತ. ಇಹ ಪರ ಉಂಟು, ಇಹ ಹೇಗಿದೆ, ಚಕ್ರವರ್ತಿಯಾಗಿದ್ದಾನೆ, ಇಹ ಉಂಟು, ಮುಂದೆ ಶ್ರೇಷ್ಠ ಮುಕ್ತಿ ಹೋಗ್ತಾನೆ, ಅದಕ್ಕೆ ಪರ ಉಂಟು. ಇಹ ಪರ ಉಂಟು, ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಪರ ಏನೂ ಗೊತ್ತಿಲ್ಲ, ಇಲ್ಲಿ ಇರ್ಬೋದು, ಮುಂದೆ ಏನು ದಾರಿ ಇಲ್ಲ, ಇಲ್ಲಿ ಶ್ರೀಮಸು, ಇಲ್ಲಿ ಎಷ್ಟು ಸುಖವಾಗಿರ್ತಾನೆ ನಮಗೆ ಗೊತ್ತಿಲ್ಲ, ಆದರೆ ಮುಂದಿನ ಮಾತ್ರ ನಾಟ್ ಅಶ್ಯೂರ್, ಟೋಟಲಿ ಇಲ್ಲ. ಇದು ಹಾಗಲ್ಲ, ಇಲ್ಲೂ ಉಂಟು ಅಲ್ಲೂ ಉಂಟು. ಅದಕ್ಕೆ ಮಕ್ಕಳಿಗೆ ಹೇಳಬೇಕು, ಈ ಅಧ್ಯಾತ್ಮ ಓದಿದರೆ ಇಲ್ಲೂ ಸುಖ ಅಲ್ಲೂ ಸುಖವಾಗಿದೆ. ಸಾಫ್ಟ್ವೇರ್ ಆಗಿರೋ ತಪ್ಪೇನಲ್ಲ, ಅದೇನು ಓದಬೇಡ ಅಂತ ಹೇಳೋದಲ್ಲ, ಅದು ಒಂದೇ ಇಟ್ಕೊಂಡೆ ಡೇಂಜರ್ ಇದೆ, ಅದು ಒಂದೇ ಇದ್ರೆ ಅಪ್ಪ ಎರಡೂ ಇರಬೇಕು, ಇದು ಇರಬೇಕು ಅದು ಇರಬೇಕು. ಮಗ ಎಷ್ಟು ಏನು ಮಾಡ್ತೇನೆ, ಸೇವ್ ಮಾಡ್ತೀಯ ಅಂತ ಕೇಳ್ತಾರೆ. ಸಂಪಾದನೆ ಸೇವ್ ಮಾಡಿದ್ರೆ ರಿಟೈರ್ಮೆಂಟ್ ಏನು ಮಾಡ್ತೀಯ, ಆಮೇಲೆ ಆಫ್ಟರ್ ರಿಟೈರ್ಮೆಂಟ್ ಲೈಫ್ ಇದೆ ಅಂತ ಗೊತ್ತಾದ್ಮೇಲೆ ಆಫ್ಟರ್ ಡೆತ್ ಲೈಫ್ ಇದೆಯಲ್ಲ. ರಿಟೈರ್ಮೆಂಟ್ಗೆ ಸೇವ್ ಮಾಡೋದಾದರೆ ಪರಲೋಕ ಸೇವ್ ಮಾಡಬೇಕಲ್ಲ, ಅದನ್ನು ಯೋಚನೆ ಮಾಡೋದಿಲ್ಲ. ಅದಕ್ಕೆ ದೇವರ ಭಕ್ತರಲ್ಲಿ ಎರಡೂ ಇದೆ, ನಿನ್ನ ನಂಬಿದ ನೆರರಿಗೆ ಇಹ ಪರ ಉಂಟು, ಸದ್ಗುಣರನ್ನ ಸಿರಿ ಸಂಪನ್ನ ರಕ್ಷಿಸು ನಮ್ಮ ನನವರತ. ಇದನ್ನು ಅರ್ಥ ಮಾಡಿಕೊಂಡ್ರೆ ಪುರಾಣದ ಕಥೆಗಳನ್ನು ಹೇಗೆ ಅನಲೈಸ್ ಮಾಡಬೇಕು ತೋರಿಸ್ತಾರೆ. ನಾವು ಕಥೆ ಕೇಳೋದು ಇದನ್ನೇ ಜಗನ್ನಾಥ ಸೇನೆ ಮಾಡಿದ್ದಾರೆ. ಆಮೇಲೆ ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಮಾಳ್ಪರಿ ಗಿತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತತಿ ಶೀಘ್ರದಿಂದಲಿ ಸುರಪತನಯ ಸುಯೋಧನರಿ ಇತ್ತಂತೆ ಕೊಡುತ್ತಿಪ್ಪ. ಈ ಕಥೆಗಳನ್ನು ವಿಶ್ಲೇಷಣೆ ಮಾಡೋ ಕ್ರಮ, ಕನಕದಾಸರ ಕ್ರಮ, ಜಗನ್ನಾಥದಾಸರ ಕ್ರಮ, ಎಲ್ಲ ಆಚಾರ್ಯ ತೋರಿಸಿಕೊಟ್ಟ ಕ್ರಮ ಇದು. ಇವರಿಂದ ಅವರಲ್ಲ ಅವರಿಂದ ಎಲ್ಲರಿಗೂ ಮೂಲಗುರುಗಳು ಆಚಾರ್ಯ, ಶ್ರೀಮದ್ ಆಚಾರ್ಯ, ವಿಶ್ಲೇಷಣೆ ಮಾಡಬೇಕು ತೋರಿಸಿಕೊಡ್ತಾರೆ. ಮುಂದೆ ಹೇಳ್ತಾರೆ, ಇಹ ಪರ ಉಂಟು ಸತ್, ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಸಾಧನೆ ಎರಡು ಮುಖ ಆಗಿರಬೇಕು. ಇಹದಲ್ಲಿ ಸುಖ ಆಗಿರೋದು ಎಷ್ಟು ಮುಖ್ಯನೋ ಪರಲೋಕದ ಎಚ್ಚರ ಇರಬೇಕು. ಬರೀ ಪರಲೋಕ ಇಲ್ಲ, ಇಹಲೋಕದಲ್ಲೂ ಸರಿಯಾಗಿರ್ಬೇಕು. ನಾವೇ ಇಹಲೋಕದಲ್ಲಿ ಸರಿಯಾಗಿಲ್ಲದವರು ಪರಲೋಕದಲ್ಲಿ ಹೇಗಿರ್ತಾನೆ, ಸರಿಯಲ್ಲ. ಮತ್ತು ಇಹಲೋಕದ ಅಷ್ಟೇ ಸರಿ ಇದ್ಬಿಟ್ಟು ಮುಂದೆ ಏನು ಯೋಚನೆ ಮಾಡ್ತಾನೆ, ಹಾಗೂ ಇರಬಾರ್ದು. ಎರಡು ಗಟ್ಟಿಮುಟ್ಟಾಗಿರ್ಬೇಕು. ಇವತ್ತು ಸರ್ಕಾರಿ ನೌಕರರಾಗಿರ್ತವೆ, ಒಳ್ಳೆ ಸಂಬಳ, ಒಳ್ಳೆ ಪೆನ್ಷನ್, ಎರಡು ಜ್ಞಾನ ಇದೆ. ಪ್ರೈವೇಟಲ್ಲಿ ಇರ್ತವೆ ಒಳ್ಳೆ ಸಂಬಳ, ನೆಕ್ಸ್ಟ್ ಗೊತ್ತಿಲ್ಲ ನಾಳೆಯಿಂದ ಕೊಡಬೇಡ ಅಂದರೆ ಮುಗಿತು ಕತೆ. ನೋಡಿ, ಸೆಕ್ಯೂರಿಟಿ ಇಲ್ಲ, ಇಲ್ಲಿ ಫುಲ್ ಸೆಕ್ಯೂರಿಟಿ. ಅದಕ್ಕೋಸ್ಕರ ಸರ್ಕಾರದ ಕೆಲಸದಲ್ಲಿ ಸೆಕ್ಯೂರಿಟಿ ಹೇಗಿದೆಯೋ, ದೇವರ ನಂಬಿದರೆ ಪರ ಅಂತ ಹೇಳಿದ್ರೆ ಬರೀ ಮುಂದೆ ಅಲ್ಲ, ಮುಂದೆ ಎಷ್ಟು ಜನ್ಮಗಳಾದರೂ ಸುಖವಾಗಿರಬೇಕು. ಇಲ್ಲಿ ಈ ಜೀವನ ಪೂರ್ತಿ ಸುಖವಾಗಿರಬೇಕು, ಅದಕ್ಕೋಸ್ಕರವ ಇದಿರಲಿ ಅಂತ ಕೇಳ್ತಾರೆ. ಇನ್ನು ವೀರ ರಾವಣನೊಡನೆ ಹೋರಿದ ವೀರ ರಕ್ಕದ ಕಪಿಗಳವರೊಳು ಮಾರುತನ ಮಗನೇನು ಧನ್ಯನೋ ಬ್ರಹ್ಮಪಟ್ಟದಲ್ಲಿ. ವಿಭೀಷಣರ ಕಥೆಯಾಯಿತು, ಹನುಮಂತನ ಕಥೆ ಆಡ್ತಾರೆ. ರಾವಣ ಜೊತೆಗೆ ಎಷ್ಟೋ ಜನ ಯುದ್ಧ ಮಾಡಿದರು, ಆದರೆ ಹನುಮಂತನ ಸಮಾನ ಯಾರೂ ಬರೋದಿಲ್ಲ. ಯಾತಕ್ಕೆ? ಬ್ರಹ್ಮಪಟ್ಟದಲ್ಲಿ ಸೇರಿಸಿದೆ. ಉಳಿದವರಿಗೆಲ್ಲ ಮುಕ್ತಿ ಕೊಟ್ಟ ಅಷ್ಟೇ, ಬ್ರಹ್ಮಪದವಿ ಕೊಡಲಿಲ್ಲ. ಬ್ರಹ್ಮಪದವಿ ಕೊಟ್ಟಿದ್ದು ಹನುಮಂತೇವರಿಗೆ ಒಂದೇನೆ, ಸೇರಿಸಿದೆ. ನಿನ್ನಂತೆ ಕೊಡುವ ಉದಾರಿ ಯಾವನು ಮೂರು ಲೋಕದೋಳು. ನಿನ್ನಂತೆ ಕೊಡತಕ್ಕಂಥ ಶಕ್ತಿ ಯಾರಿಗಿದೆ? ಬ್ರಹ್ಮಪದವಿ ಕೊಡೋ ಬೇರೆ ದೇವತೆ ಯಾರಾದ್ರೂ ಇದ್ದಾರಾ? ಇಬ್ಬರಿಗೆ ಸಾಧ್ಯ. ಯಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧ. ಮಹಾಲಕ್ಷ್ಮಿ ಕೊಡ್ತಾನೆ, ನಾರಾಯಣ ಕೊಡ್ತಾನೆ. ಆದರೆ ಮಹಾಲಕ್ಷ್ಮಿ ಸ್ವಾತಂತ್ರ್ಯನ ಕೊಡೋದಿಲ್ಲ, ನಾರಾಯಣ ಸ್ವಾತಂತ್ರ್ಯ ಕೊಡ್ತಾನೆ. ಅದಕ್ಕೋಸ್ಕರ ನಿನ್ನಂತೆ ಕೊಡುವ ಉದಾರಿ ಯಾವರು ಮೂರು ಲೋಕದೋಳು. ಇದು ಅರ್ಥ ಮಾಡಿಕೊಂಡ್ರೆ ದೇವರು ಕೊಟ್ಟಂತೆ ಯಾರೂ ಕೊಡೋದಿಲ್ಲ, ಸ್ವತಂತ್ರನಾಗಿ ಕೊಡೋದು, ಪೂರ್ಣ ಕೊಡೋದು. ಬ್ರಹ್ಮ ಪದವಿಯನ್ನು ಕೊಡುವ ಮೂಲಕ ವಾಯುಜೀವೋತ್ವ ಅಂತ ಕೂಡ ಹೇಳಿದಿರಿ. ಹನುಮಂತ ದೇವರಿಗೆ ಸಿಕ್ಕ ಫಲ ಬೇರೆ ಯಾರಿಗೂ ಸಿಗಲಿಲ್ಲ. ಅದರಿಂದಾಗಿನೇ ಕೊಟ್ಟ ರಾಮ ಸರ್ವೋತ್ತಮ, ಪಡೆದಂಥ ಹನುಮಂತ ಜೀವೋತ್ತಮ, ಎರಡು ಅಂಶ ಬರಹಾಗೆ ಬರೀತಾರೆ. ಈ ಪದ್ಯ ನೋಡಿದ ಮೇಲೆ ಕನಕದಾಸರು ಶುದ್ಧ ವೈಷ್ಣವರು ಅನ್ನೋರು ಯಾವ ಸಮಸ್ಯೆ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ತುಂಬ ಜನ ಏನು ಮಾಡಿದರು ಗೊತ್ತಾ, ಇವರು ಶ್ರೀ ವೈಷ್ಣವರ ರಾಮಾಯಣ ಸ್ಮರಣೆ ಮಾಡಿರೋದ್ರಿಂದ ಶ್ರೀ ವೈಷ್ಣವರದ್ದು ವಾದ ಬಂತು. ಆದರೆ ಶ್ರೀ ವೈಷ್ಣವರಲ್ಲಿ ಏನು ಗೊತ್ತಾ, ಹನುಮಂತನ ಒಪ್ತಾರೆ, ಆದರೆ ಜೀವೋತ್ತಮ ಅಂತ ಒಪ್ಪೋದಿಲ್ಲ ಅವರು. ಅಂದಮೇಲೆ ರಾಮಾಯಣದ ಮತದ ಸಿದ್ಧಾಂತ ಅಲ್ಲ ಇದು. ಹನುಮಂತನನ್ನು ಜೀವೋತ್ತಮ ಅಂತ ಒಪ್ಪೋದಿಲ್ಲ, ಖಂಡಿತವಾಗಿ ಅವರು ತುಂಬ ಕಡಿಮೆ ಮಾಡಿಬಿಡ್ತಾರೆ. ಶೇಷಗರುಡರಿಗೆ ಕೊಡಿಸ್ತಾರೆ, ಹನುಮಂತನಿಗೆ ಕೊಡೋದಿಲ್ಲ ಅವರು. ಅಂದಮೇಲೆ ಉಳಿದವರು ಯಾರಿಗೂ ಸಿಗಲಿಲ್ಲ, ಹನುಮಂತನಿಗೆ ಮಾತ್ರ ಸಿಕ್ತು ಅಂತ ಹೇಳಿದಾಗ ಲಕ್ಷ್ಮಣ ಶೇಷ ಆತನೇ ಸಿಗಲಿಲ್ಲ. ಅಂದರೆ ಶುದ್ಧ ಮಧ್ವ ಸಿದ್ಧಾಂತನೇ ಹೊರತಿದ್ದು ರಾಮಾಯಣ ಸಿದ್ಧಾಂತ ಅಲ್ಲ. ಅದಕ್ಕೆ ಹರಿಭಕ್ತಿ ಸಾರ ಬರೆದಾಗ ಕನಕದಾಸ ಶುದ್ಧವಾಗಿ ವೈಷ್ಣವರಾಗಿ ಬರೆದಿದ್ದೆ ಹೊರತು ಶ್ರೀವೈಷ್ಣವರಾಗಿ ಬರೆದಿದ್ದಲ್ಲ. ದೃಷ್ಟಾಂತ ಕೊಡಕ್ಕೆ ಬೇಕಿತ್ತು. ಇಲ್ಲಿಹನು ಅಲ್ಲಿಲ್ಲವೆಂಬಿ ಸೊಲ್ಲು ಸಲ್ಲದು, ಹೊರಗೊಳಗೆ ನೀನಿಲ್ಲದಿಲ್ಲದ ಅನ್ಯತ್ರವೆಂಬುದನ್ನೆಲ್ಲ ಕೇಳಿ ಎಲ್ಲ ವ್ಯಾಪ್ತಿ ಸಂಧಿ ಬೇಕಾದ ಮಾತುಗಳು. ಅಲ್ಲಿದ್ದಾನೆ ಇಲ್ಲಿದ್ದಾನೆ ಎಲ್ಲ ಕಡೆ ದೇವರಿದ್ದಾನೆ. ಬಲ್ಲರಿಡೆಯೋಳು ಭಾಗವತರು ಅದೆಲ್ಲರಿಗೆ ವಂದಿಸದ ಕುಜದೆರೆಗಿಲ್ಲ ಸದ್ಗತಿ ನೋಡು ರಕ್ಷಿಸು ನಮ್ಮ ನಾನಾವರಾದ. ಇವತ್ತು ಭಗವದ್ಭಕ್ತ ಅಂತ ಗುರುತಿಸಬೇಕಾದ್ರೆ ದೇವ್ರಿಗೆ ನಮಸ್ಕಾರ ಮಾಡಿದರೆ ಭಗವದ್ಭಕ್ತ ಅಲ್ಲ, ನೆನಪಿರಬೇಕು. ದೇವ್ರಿಗೆ ನಮಸ್ಕಾರ ಮಾಡಿದ ಭಗವದ್ಭಕ್ತ ಅಲ್ಲ, ದೇವರ ಭಕ್ತರಿಗೆ ನಮಸ್ಕಾರ ಮಾಡಿದರೆ ಭಗವದ್ಭಕ್ತ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮಲ್ಲಿ ಎಷ್ಟೋ ದಿನ ಇರ್ತಾರೆ, ದೇವ್ರಿಗೆ ಮಾತ್ರ ಮಾಡಿ ದಿನವರೆ ತಲೆ ಬಾಗೋದಿಲ್ಲ. ರಾಮರಾಮಾಸ್ತ್ರ ಹೇಳ್ಕೊಂಡಾಗ ಲೆಕ್ಕ ಹೇಳಬಾರ್ದು. ದೇವರು ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ, ನಮಗೆ ಕಣ್ಣಿಗೆ ಕಾಣ ದೇವರು ಅಂದರೆ ಭಗವದ್ಭಕ್ತರ ಕಡೆ ಪೂರ್ಣ ಸನ್ನಿಧಾನ ಇರೋರು. ಅದಕ್ಕೆ ವಿನಾ ಮಹತ್ತಾದ ರಜೋಭಿಷೇಕಂ, ಇದೆಲ್ಲ ಸ್ಪಷ್ಟ ಭಾಗವತಾದಿ ಗ್ರಂಥದ ವಿಚಾರ. ಅದಕ್ಕೆ ಯಾರು ಬಲ್ಲ ಭಾಗವತರಾದೆಲ್ಲರಿಗೆ ವಂದಿಸದ ಕುಜದರಿಗಿಲ್ಲ ಸದ್ಗತಿ ನೋಡಿ ರಕ್ಷಿಸು ನಮ್ಮ ನಾನಾವರತ. ಭಾಗವತರಾದ ಒಬ್ಬಿಬ್ಬರಿಗೆಲ್ಲ ಎಲ್ಲರಿಗೂ ನಮಸ್ಕಾರ ಮಾಡಬೇಕು. ಪೃಥ್ವೀ ಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾಹ ವೈಷ್ಣವ ವಿಷ್ಣು ಹೃದಯ ತಾನ್ ನಮಸ್ಸೇ ಗುರುನ್ಮಮ. ಆ ಶ್ಲೋಕದ ಅರ್ಥ ಇದು. ಇನ್ನು ಹೇಗೆ ಹೇಳ್ತಾರೆ ನೋಡಿ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ನೀವಾರು ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯ ಪತಿ ನೀನು. ಜೀವ ಈಶ್ವರ ಸಂಬಂಧವನ್ನು ಹೇಳ್ತಾ ಬರ್ತಾರೆ. ಅಸ್ವತಂತ್ರನು ಜೀವ ಹರಿ ಸರ್ವಸ್ವತಂತ್ರನು, ನಿತ್ಯ ಸುಖಮಯ ನಿಸ್ವಬದ್ಧಾಲ್ಪಜ್ಞ ಶಕ್ತ ಸದುಕ್ಕಿ ನಿರ್ವಿಣ್ಣ, ಎಲ್ಲ ಅದೇ ರೀತಿ ಮಾತುಗಳು. ಮುಂದೆ ಹೇಳ್ತಾ, ಏನು ಬಲ್ಲೇನು ನಾನು ನೆರೆ ಸುಜ್ಞಾನ ಮೂರುತಿ ನೀನು, ಏನ ಬಲ್ಲೇನು ನಾನು ಅಜ್ಞಾನಿ ನೀನು ಸುಜ್ಞಾನ ಮೂರುತಿ ನೀನು, ನೀನು ನಿನ್ನ ಸಮಾನರುಂಟೇ ದೇವ ರಕ್ಷಿಸು ನಮ್ಮ ನನ ಭರತ. ಪೂರ್ವಾರ್ಥ ಪೂರ್ತಿ ಅದ್ವೈತ ಮತದ ವಿಮರ್ಶೆ. ನಿನ್ನ ಸಮಾನರುಂಟೆ ಅಂತ ಹೇಳಿದ್ರೆ ವಿಶಿಷ್ಟ ಅದ್ವೈತ ವಿಮರ್ಶೆ. ದೇವರೊಂದಿಗೆ ಸಾಮ್ಯ ಇಲ್ಲ ಆದ್ರಿಂದಾಗಿನೇ ವಿಶಿಷ್ಟಾದ್ವೈತ ಒಪ್ಲಿಕ್ಕೆ ಆಗೋದಿಲ್ಲ. ದೇವರು ಒಂದಾಗ ಸಾಧ್ಯತೆ ಇಲ್ಲ ಆದ್ರಿಂದಾಗಿನೇ ಮಾಯಾವಾದ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳಬೇಕಾದ್ರೆ ಕಂಟ್ರಾಸ್ಟ್, ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಅಂತೀವಲ್ಲ, ದೀನ ನಾನು ಸಮಸ್ತ ಲೋಕಕ್ಕೂ ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು, ಸಮಸ್ತ ಲೋಕ ಮಧ್ಯೆ ಸೇರ್ಕೊಂಡ್ಬಿಟ್ಟಿದೆ. ಎಲ್ಲಿ ಕಂಡ್ರು ಕೈ ಚಾಚುವ ವ್ಯಕ್ತಿ ನಾನು, ದೀನ ದಾನಿ ಎಷ್ಟು ವ್ಯತ್ಯಾಸ ಇದೆ, ದೀನ ದಾನಿ. ಇವತ್ತು ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯ ಪತಿ ನೀನು. ಮತಿಹೀನ ನಾನು, ಕೈವಲ್ಯ ಪತಿ ನೀನು, ಏನ ಬಲ್ಲೆನು ನಾನು ನೆರೆ ಸುಜ್ಞಾನ ಮೂರುತಿ ನೀನು, ನಿನ್ನ ಸಮಾನರುಂಟೇ ದೇವ ರಕ್ಷಿಸು ನಮ್ಮ ನನ ಭರತ. ಮರೆದರಭ್ಯುದಯದಲ್ಲಿ ನಿಮ್ಮನು ಮರೆಯನಾಪತ್ತಿನಲ್ಲಿ ಪರೆಯೆಂದು ಅರಲುವೆನು ಮನ ವೇಕ ಭಾವದೋಳಿಲ್ಲ ನಮ್ಮಡಿಯ, ಮರೆದು ಬಾಹಿರ ನಾದವನ ನೀ ಮರೆವರೇ ಹಸು ತನ್ನ ಕಂದನ ಮರೆವುದೇ ಮಮತೇಲಿ ರಕ್ಷಿಸು ನಮ್ಮ ನನ ಭರತ. ಮರೆದೆನು ಅಭ್ಯುದಯದಲ್ಲಿ ನಿಮ್ಮನು ಮರೆಯನು ಆಪತ್ತಿನಲ್ಲಿ, ಎರಡು ಪದ, ಅಭ್ಯುದಯದಲ್ಲಿ ಮರೆದೆನು ಆಪತ್ತಿನಲ್ಲಿ ಮರೆಯೇನು. ಸಂಕಟ ಪದ ವೆಂಕಟರಮಣ ಅಂದ್ರೆ ಅದೇ, ಯಾ ಆನಂದ ಇದ್ದಾಗ ದೇವ್ರ ಪೂಜೆ ಕ್ಯಾನ್ಸಲ್, ಬಾರಿ ಖುಷಿಯಾದ ದೇವ್ರ ಪೂಜೆನೇ ಕ್ಯಾನ್ಸಲ್, ದುಃಖ ಬಂತು ನಾರಾಯಣ ಅಂತ ಕೂತಿರು. ಅಷ್ಟು ಮಾಡಿದ ಜನ ಇದ್ದಾರೆ, ಆ ವಿಚಾರ ಬೇರೆ. ದುಃಖ ಬಂದ ಕುಡಿತಾರೆ ಇದು ಮಾತ್ರ ಹೋಗ್ತಾರೆ, ಅದು ಕೊಟ್ಟು ಅದು ದೇವ್ರ ಸ್ಮರಣೆ ಮಾಡೋದಿಲ್ಲ. ಆದರೆ ಒಳ್ಳೆಯವರಾದರೆ ಆಪತ್ತು ಬಂದಾಗಾದ್ರೂ ದೇವ್ರ ಸ್ಮರಣೆ ಮಾಡ್ತಾರೆ. ಅದಕ್ಕೆ ದೇವ್ರು ಯಾತಕ್ಕೆ ಆಪತ್ತು ಕೊಡ್ತಾನೆ ಅಂತ ಭಕ್ತರಿಗೆ ತನ್ನ ಜ್ಞಾಪಕವಾಗಲಿ ಅಂತ ಕೊಡ್ತಾನೆ. ಇದನ್ನು ಹೇಳ್ತಾರೆ. ಇನ್ನು ಈಗಲೋ ಈ ದೇಹವಿನ್ನಾವಾಗಲೋ ನಿಜವಲ್ಲವೆಂಬುದನ್ನೀಗ ತಿಳಿಯದೆ ಮಡದಿ ಮನೆ ಮನೆ ವಾರ್ತೆ ಎಂದೆನುತ ರಾಗ ಲೋಭದಿ ಮುಳುಗಿ ಮುಂದಣ ತಾಗು ಜಾಗಗಳರಿಯೇ ನಿನ್ನ ಸಮಾಗಮವ ಬಯಸುವೆನು ರಕ್ಷಿಸು ನಮ್ಮ ನನ ಭರತ. ಎಷ್ಟು ಸುಲಭ ಹೇಳ್ತಾರೆ. ಈಗಲೋ ಈ ದೇಹವಿನ್ನಾವಾಗಲೋ ನಿಜವಲ್ಲ, ಭದ್ರಾಜ ಸ್ವಾಮಿಗಳ ಮಾತು. ಈಗಲೋ ಇನ್ನಾವಾಗಲೋ ಈತನವೂ ಹೋಗದಿರದು, ಆ ಮಾತನ್ನು ಹಾಗೆ ಉಪಯೋಗಿಸ್ತಾರೆ. ಅದಕ್ಕೆ ಹೇಳ್ಕೊಂಡ್ಬಿಟ್ಟೆ ತ್ರಿವಿಕ್ರಮ ದಾಸಸ್ಯ ದಾಸ, ವಾದಿರಾಜ ಸ್ವಾಮಿಗಳ ದಾಸ ಅಂತ ಹೇಳ್ಕೊಂಡಿರೋದ್ರಿಂದ ಈ ಪದ ಮುಖ್ಯ. ಈಗಲೋ ದೇಹ ಹೋಗುತ್ತೋ ಇಲ್ಲೋ ಡೌಟ್ ಇಲ್ಲ ನಮಗೆ, ಯಾವ ಹೋಗುತ್ತೆ ಅಂತ ಅಷ್ಟೇ, ಇರುತ್ತೆ ಅಂತ ಇರೋದು ಯಾರಿಗೂ ಡೌಟ್ ಇಲ್ಲ. ಅದು ಒಂದು ಹೋಗೋದೆ ಅಂತ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಮೋಸ್ಟ್ ಅನ್ಸರ್ಟನ್, ಡೆತ್ ಈಸ್ ಸರ್ಟನ್, ಟೈಮ್ ಈಸ್ ಅನ್ಸರ್ಟನ್ ಅಷ್ಟೇ ಹೊರತು ನಮಗೆ ಡೆತ್ ಅನ್ಸರ್ಟನ್ ತಿಳ್ಕೊಂಡ್ರೆ ಪರಿಸ್ಥಿತಿ ಆಗುತ್ತೆ. ರಾವಣಾದ್ರೆ ಹಾಗೆ ತಿಳ್ಕೊಂಡ್ಬಿಟ್ರು, ವಿ ಮೇ ನಾಟ್ ಡೈ ಅಂತ ತಿಳ್ಕೊಂಡ್ರು, ಪರಿಸ್ಥಿತಿ ಹಾಳಾಗಿ ಹೋಗಿ ಹಾಗಾಗಬಾರ್ದು. ಹೋಗೋದು ಗ್ಯಾರಂಟಿ ಎಂಬುದನ್ನು ಈಗ ತಿಳಿಯದೆ, ಇದನ್ನು ಹೇಗೂ ತಿಳ್ಕೊತೇವೆ, ಈಗ ತಿಳಿಬೇಕು. ಎಕ್ಸಾಮ್ ಇದೆ ಅಂತೇಳಿ ಆದ್ಮೇಲೆ ತಿಳಿದ್ರೆ ಉಪಯೋಗ ಇಲ್ಲ, ಮೊದಲು ತಿಳ್ಕೊಂಡ್ರೆ ಒಂದಕ್ಕೆ ಬರುತ್ತೆ, ಆಮೇಲೆ ತಿಳ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಅದು ಈಗ ತಿಳಿಯದೆ, ಈ ಮಾತನ್ನು ಭಗವದ್ಗೀತೆಯ ಮಾತದು. ಶಕ್ನೋತಿಹೈವ ಯಸ್ ಸೋಢು ಪ್ರಾಕ್ ಶರೀರ ವಿಮೋಕ್ಷಣ. ನಾವು ಈಗ ಸಾಧನೆ ಮಾಡಬೇಕು, ಆಮೇಲೆ ಮಾಡೋಕ್ಕೆ ಬರೋದಿಲ್ಲ. ಕೋಳು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು. ಶತ್ರುಗಳು ಒಳ ಬಂದರೆ ಕೋಟೆ ಬಾಗಿಲಕ್ಕೆ ಏನು ಉಪಯೋಗ, ಒಳ ಬರೋದಕ್ಕಿಂತ ಮುಂಚೆ ಹಾಕಿದರೆ ಉಳಿಸ್ಕೋಬಹುದು. ಅದಕ್ಕಾಗಿ ಈಗ ತಿಳಿಯದೆ ರಾಗ ಲೋಭದಿ ಮುಳುಗಿ ಮುಂದಣ ತಾಗು ಭಾಗಗಳರಿಯೇ ನಿನ್ನ ಸಮಾಗಮವ ಬಯಸುವೆನು ರಕ್ಷಿಸು ನಮ್ಮ ನನ ಭರತ. ಮತ್ತೆ ಹೇಳ್ತಾರೆ, ಇಂದು ಈ ಜನ್ಮದಲ್ಲಿ ನೀನೇ ಬಂಧು, ಇಂದು ಈ ಜನ್ಮದಲ್ಲಿ ನೀನೇ ಬಂಧು, ಹಿಂದಣ ಜನ್ಮದಲ್ಲಿ ಬಳಿ ಸಂದು, ಮುಂದಣ ಜನ್ಮ ಅಧಿಪತಿಯಾಗಿ ಇರುತ್ತಿರಲು. ಹಿಂದೆ ಮುಂದೆ ಮುಂದೆ ಎಲ್ಲ ಕಾಲಕ್ಕೂ ನೀನು ಒಬ್ಬನೇ, ಅದಕ್ಕೆ ಅನಾದಿ ನಿತ್ಯವಾದ ಸಂಬಂಧ ನೆನಪಿರಬೇಕು. ಎಲ್ಲ ಕಾಲಕ್ಕೂ ಒಬ್ಬೇ ತಂದೆ ತಾಯಿಗಳಲ್ಲ, ಎಲ್ಲ ಕಾಲಕ್ಕೂ ಒಬ್ಬರೇ ಮಕ್ಕಳಲ್ಲ, ಎಲ್ಲ ಕಾಲಕ್ಕೂ ಒಬ್ಬರೇ ಇದಾಗೋದಿಲ್ಲ. ಆದರೆ ದೇವರು ಮಾತ್ರ ಯಾವ ಕಾಲಕ್ಕೂ ಒಬ್ಬನೇನೆ. ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃ ಗತಿ. ಇಂದು ಈ ಜನ್ಮದಲ್ಲಿ ನೀನೇ ಬಂಧು, ಹಿಂದಣ ಜನ್ಮದಲ್ಲಿ ಬಳಿ ಸಂದು, ಮುಂದಣ ಜನ್ಮಕ್ಕೆ ಅಧಿಪತಿಯಾಗಿ ಇರುತ್ತಿರಲು. ಎಂದಿಗೂ ಎನಗಿಲ್ಲತನು ಸಂಬಂಧ, ನಿನ್ನದು ಎನಗೆ ನೀ ಗತಿ. ಎದ್ದು ಭಿನ್ನೈಚಿದನು ರಕ್ಷಿಸು ನಮ್ಮ ನನಭರತ. ಆದ್ದರಿಂದ ನೀ ಅನ್ಯಥಾ ಶರಣಮ್ನಾಸ್ತಿ ಅಂದ್ರೆ ಇದೇ. ಇವತ್ತು ಕೆಲವರು ಇರ್ತಾರೆ ಕೆಲಸ ಆಗೋರಿಗೆ ಜೋರು, ಆಮೇಲೆ ಆಮೇಲೆ ಹೋಗ್ರಿ ನಿಮ್ಮ ಕೆಲಸ ನಿಮ್ಮನ್ನು ನಮ್ಮ ಪಾಡ ನಮಗೆ, ಆಮೇಲೆ ಡಿಸ್ಕನೆಕ್ಟ್ ಆಗ್ತಾರೆ. ನಾವು ಎಂದೂ ಡಿಸ್ಕನೆಕ್ಟ್ ಆಗದಿರೋ ವ್ಯಕ್ತಿ ಇದೆ ದೇವರೊಬ್ಬನೇನೆ. ದಾಸುಪರ್ಣ ಸಯುಜ ಸಖ, ಯಾರು ಯಾವುದೇ ಇದು ಮಾಡೋ ದೇವರ ಸಂಬಂಧಕ್ಕೆ ನಾವು ಬಿಡಲಿಕ್ಕೆ ಸಾಧ್ಯತೆನೇ ಇಲ್ಲ. ಅದನ್ನು ಹೇಳೋದಕ್ಕೋಸ್ಕರ ರಕ್ಷಿಸು ನಮ್ಮ ನನಭರತ. ಇನ್ನೂ ಕೆಲವು ವಿಚಾರ, ಎಂಟು ಗೇಣಿನ ದೇಹ, ನಮ್ಮ ದೇಹವನ್ನು ಹೇಳ್ತಾ ಎಂಟು ಗೇಣಿನ ದೇಹ, ರೋಮಗಳು 8 ಕೋಟಿಯು, ನಮ್ಮ ದೇಹದಲ್ಲಿ 8 ಕೋಟಿ ರೋಮ ಇವೆ ಅಂತ. ಮತ್ತು ಕೀಲುಗಳು 68 ಜಾಯಿಂಟ್ಸ್ ಇವೆ ಅಂತ. ಮಾಂಸಗಳಿಂದ ಮಾಡಿದ ಮನೆಯ ಮನೆ ಒಲಿದು, ಅಸ್ಥಿ ಪಂಜರ, ಮಾಂಸಗಳಿಂದ ಮಾಡಿದ ಮನೆಯ ಮನೆ ಒಲಿದು, ನೆಂಟ ನೀನಿರ್ದಗಲಿದೊಡೆ. ಇದೆಲ್ಲ ಮನೆ ಯಾವಾಗ ದೇವರು ಬಿಟ್ಟ ಅಂದ್ಬಿಟ್ರೆ, ನೆಂಟ ನೀನಿರ್ದಗಲಿದೊಡೆ. ಬ್ರಹ್ಮಣ ತೆಕ್ತ ದೇಹಸ್ತು ಮೃತ ಇತ್ಯುಚ್ಯತೆ ನರಹ, ಅರಿತು ಪೆಡನೆಂದು ಪೇಳುವರು ಬುಧ ಜನ. ಅದಕ್ಕಾಗಿ ನೆಂಟ ನೀನಿರ್ದಗಲಿದೊಡೆ, ಒಣ ಹೆಂಟೆಯಲ್ಲಿ ಮುಚ್ಚುವರು, ಭಸ್ಮ ಮಾಡಿ ಹಾಕಿಬಿಡ್ತಾರೆ. ಇದ್ರ ಬೆಲೆ ಇಷ್ಟೇ, ದೇಹದ ಲುಂಟೆ ಫಲ ಪುರುಷಾರ್ಥ ರಕ್ಷಿಸು ನಮ್ಮ ನರ ಭರತ. ಈ ದೇಹ ಎಂಡಲ್ಲ, ದೇಹ ಸಾಧನೆ ಹೊರತು ದೇಹವೇ ಫೈನಲ್ ಅಲ್ಲ. ಒಳ್ಳೆ ಸೂಪಳ್ಳಿಲ್ಲ ಬಸ್ ಇರ್ಬೋದು, ಮನೆಯಲ್ಲ ಅದು, ಮನೆಗೆ ಹೋಗ್ಲಿಕ್ಕೆ ಜಾಗ ಅಷ್ಟೇ, ಅದೇ ಮನೆ ಆದ್ರೆ ಗತಿ ಏನು? ಬಾ ಬಸ್ ಬಿಟ್ಬಿಡೋದು, ಎಲ್ಲಿ ಕಿಚನ್ ಎಲ್ಲಿದೆ ಅಂತ ಕೇಳಿದ್ರೆ, ಪ್ರಯಾಣಕ್ಕೆ ಅಷ್ಟೇ ಮಾಡಿರೋದು, ಬೇರೆದಕ್ಕೆ ಮಾಡಿಲ್ಲ ಅದು. ನಮ್ಮ ದೇಹ ಎಂಬುದು ಸಾಧನ ಶರೀರ ಹೊರತು ಇದೇ ಸಿದ್ಧಿ ಅಲ್ಲ. ಅದಕ್ಕೆ ಈ ದೇಹದ ಲುಂಟೆ ಫಲ ಪುರುಷಾರ್ಥ ರಕ್ಷಿಸು ನಮ್ಮ ನಾನ ಭರತ. ಇನ್ನು ನೋಡಿ, ಸ್ನಾನ ಸಂಧ್ಯಾ ಈ ಒಂದೊಂದು ಪದ್ಯನೇ ತುಂಬ ಹೊತ್ತು ಹೇಳಬೇಕು, ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಫಾಸ್ಟ್ ಆಗಿ ಹೇಳ್ತಾರೆ ಅಷ್ಟೇ ಹೊರತು ವೆರೈಟಿ ಗೊತ್ತಾಗಲಿ ಅಂತೇಳಿ. ಒಂದೆರಡು ಪದ್ಯ ಹೇಳಿಬಿಟ್ರೆ ಮುಂದಿನ ಗೊತ್ತಾಗೋದಿಲ್ಲ ಅಂತೇಳಿ ಪರಿಚಯ ಮಾಡ್ತಿರೋದಷ್ಟೇ. ಸ್ನಾನ ಅದು 8 ಗೇಣಿನ ದೇಹ ಅಂದರೆ ಅದಕ್ಕೆ ರೋಮಗಳು 8 ಕೋಟಿ, ಅದಕ್ಕೆ ಅದೆಲ್ಲ ಪದ ಅದೇ ಯಾಕೆ ಉಪಯೋಗಿಸಿದ್ರು, ಎಲ್ಲದಕ್ಕೂ ಕಾರಣ ಇದೆ. ಸ್ನಾನ ಸಂಧ್ಯಾ ಧ್ಯಾನ ಜಪತಪ ದಾನ ಧರ್ಮ ಪರೋಪಕಾರ ವಿಹೀನ ಜನ್ಮವದು ಅಡಿಬೋದಲ್ಲದೆ ಬೇರೆ ಗತಿ ಉಂಟೆ, ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಸ್ನಾನ ಸಂಧ್ಯಾ ಧ್ಯಾನ ಜಪ ತಪ ದಾನ ಧರ್ಮ ಪರೋಪಕಾರ ವಿಹೀನ ಜನ್ಮವದು ಅಳಿಬುದಲ್ಲದೆ ಬೇರೆ ಗತಿಯುಂಟೆ. ಈ ಜನ್ಮ ಹಾಳಾಗಿ ಹೋಗುತ್ತೆ, ಏನು ಉಪಯೋಗ ಇಲ್ಲ. ವಿದ್ಯಾರ್ಥಿ ಬುದ್ಧಿವಂತ ವಿದ್ಯಾರ್ಥಿನೂ ಸ್ಕೂಲ್ ಬಿಡ್ತಾನೆ, ದೊಡ್ಡ ವಿದ್ಯಾರ್ಥಿನೂ ಸ್ಕೂಲ್ ಬಿಡ್ತಾನೆ, ಅದು ಬುದ್ಧಿವಂತ ವಿದ್ಯಾರ್ಥಿ ಮುಂದೆ ಶೈನ್ ಆಗ್ತಾ ಹೋಗ್ತಾನೆ, ಇವನು ಪೂರ್ತಿ ಬಾಟಮ್ ಹೋಗ್ತಾನೆ. ಇವೆಲ್ಲ ಮಾಡಿಕೊಂಡಿದ್ರೆ ಉಪಯೋಗ, ಏನು ಉಪಯೋಗ ಇಲ್ಲದೆ ಹೋದರೆ. ಏನು ಮಾಡಿದೋಡೇನು, ಮುಕ್ತಿ ಜ್ಞಾನವಿಲ್ಲದೋಡಿಲ್ಲ, ಜ್ಞಾನ ಇಲ್ಲದವರು ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ಏನು ಮಾಡಿದರೂ ಕೂಡ ಇವೆಲ್ಲ ಮಾಡಿದ್ದಾನೆ, ಆದರೆ ಜ್ಞಾನ ಒಂದಿಲ್ಲ, ಎಲ್ಲ ವೇಸ್ಟ್. ಭಕ್ತಿಗೆ ನೀನೇ ಕಾರಣನಾಗಿ ರಕ್ಷಿಸು ನಮ್ಮ ನನ ವರತ. ಜ್ಞಾನ ಬೇಕು, ಅದು ಭಕ್ತಿಗೆ ಕಾರಣವಾಗಬೇಕು, ಆ ರೀತಿ ಮಾಡು. ಇವೆಲ್ಲ ಕೂಡ ಜ್ಞಾನಕ್ಕೆ ಕಾರಣ, ಸ್ನಾನ ಸಂಧ್ಯಾದಿಗಳು ಜ್ಞಾನಕ್ಕೆ ಕಾರಣ, ಜ್ಞಾನ ಭಕ್ತಿಗೆ ಕಾರಣ, ಭಕ್ತಿ ಮುಕ್ತಿಗೆ ಕಾರಣ. ಇಡೀ ಸ್ನಾನ ಪರಂಪರೆನೇ ಲಿಂಕ್ ಮಾಡ್ತಾರೆ, ಅದು ಬಹಳ ಇಂಪಾರ್ಟೆಂಟ್. ನಿನ್ನ ಸೂತ್ರದೊಳ ಆಡುವವು ಚೈತನ್ಯ ಸಚರಾಚರಗಳೆಲ್ಲವೂ, ನಿನ್ನ ಸೂತ್ರವು ತಪ್ಪಿದರೆ ಮಗ್ಗುವವು ಊಹೆಗಳು. ನಿನ್ನ ಸೂತ್ರದೊಳಾಡುವು ಚೈತನ್ಯ ಸಚರಾಚರಗಳೆಲ್ಲವೂ, ಸಮಸ್ತ ಚೇತನ ಜಡ ಪದಾರ್ಥಗಳೆಲ್ಲ ನಿನ್ನ ಸೂತ್ರದೊಳಾಡುವವು. ಭಗವದ್ಗೀತಾ ಮಾತು, ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಎಲ್ಲ ಒಂದು ಸೂತ್ರದಲ್ಲಿ ಎಲ್ಲ ಮಣಿಗಳು ಬಿದ್ದಿವೆ, ಸ್ಫೋಟಿಸಿದ್ದಾರೆ. ಸೂತ್ರ ಎತ್ತಿತ್ತು ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಬಿದ್ದು ಹೋಗ್ಬಿಡುತ್ತೆ. ಸೂತ್ರವನ್ನು ಆಧರಿಸಿ ಮಣಿಗಳಿರೋ ಹಾಗೆ ನಿನ್ನನ್ನು ಆಧರಿಸಿ ಸಮಸ್ತ ಚೈತನ್ಯ ಸಚರಾಚರಗಳೆಲ್ಲವೂ, ಇಡೀ ಜಗತ್ತಿನ ಪ್ರತಿಯೊಂದು ಜಂಗಮ ಪದ ವ್ಯಕ್ತಿ ಅಂದರೆ ಚೇತನ ಸ್ಥಾವರ ಎಲ್ಲ ಜಡ ಪದಾರ್ಥಗಳು ನಿನ್ನ ಸೂತ್ರದೊಳ ಆಡುವವು. ನಿನ್ನ ಸೂತ್ರವು ತಪ್ಪಿದರೆ ಮಗ್ಗುವವು ಊಹೆಗಳು. ಇನ್ನು ನಮಗೆ ಸ್ವತಂತ್ರವೆಲ್ಲಿಯದು, ಅನ್ಯ ಕರ್ಮ ಸುಕರ್ಮವೆಲ್ಲವೂ ನಿನ್ನದೆಂದೊಪ್ಪಿಸಿದೆ ರಕ್ಷಿಸು ನಮ್ಮ ನನಭರತ. ಎಲ್ಲವೂ ಅನ್ಯ ಸುಕರ್ಮ, ಎಲ್ಲ ಸುಕರ್ಮ ಕುಕರ್ಮ ಎಲ್ಲವೂ ನೆನವೇನೆ, ಇಲ್ಲಿ ಅರ್ಪಣೆ ಅಲ್ಲ. ಎಲ್ಲವೂ ಭಗವದಧೀನ, ಎಲ್ಲದೂ ಕಾಮನ್ನು. ಸತ್ಕರ್ಮವೂ ಭಗವದಧೀನ, ದುಷ್ಕರ್ಮವೂ ಭಗವದಧೀನ. ಅರ್ಪಣೆ ಮಾತ್ರ ಸತ್ಕರ್ಮನ ಅಜಿಟೈಸ್ ಮಾಡಬೇಕು, ದುಷ್ಕರ್ಮನ ಪ್ರಾಯಶ್ಚಿತ್ತ ಸಮೇತ ಮಾಡಬೇಕು. ಇದು ವ್ಯತ್ಯಾಸ. ದ್ವಂದ್ವಕರ್ಮ ಸರ್ಪಣೆ ಅಂದರೆ ಹಾಕಿ ಕರ್ಮ ಸರ್ವ ಎಲ್ಲ ಮಾಡಬೇಕು, ಎಲ್ಲ ಮಾಡಬೇಕು. ಪ್ರೊಸೀಜರ್ ವ್ಯತ್ಯಾಸ ಇದೆ. ಸತ್ಕರ್ಮವನ್ನು ಅರ್ಪಣೆ ಮಾಡೋ ರೀತಿ ಬೇರೆ, ದುಷ್ಕರ್ಮ ಅರ್ಪಣೆ ಮಾಡೋ ರೀತಿ ಬೇರೆ. ಆದ್ದರಿಂದ ಅದನ್ನು ತಿಳಿದಿರಬೇಕು. ಇನ್ನು ನಮಗೆ ಸ್ವತಂತ್ರವೆಲ್ಲಿಯದು? ಅನ್ಯ ಕರ್ಮ ಸುಕರ್ಮವೆಲ್ಲವೂ ನಿನ್ನದೆಂದೊಪ್ಪಿಸಿದೆ ರಕ್ಷಿಸು ನಮ್ಮ ನನವರಾತ. ಮೂರು ಗುಣ ಮಳೆ ದೋರಿ ತದರೊಳು ಮೂರು ಮೂರ್ತಿಗಳಾಗಿ ರಂಜಿಸಿ ತೋರಿ ಸೃಷ್ಟಿ ಸ್ಥಿತಿ ಲಯಂಗಳ ರಚಿಸಿ ವಿಲಯದಲ್ಲಿ ಮೂರು ರೂಪೊಂದಾಗಿ ಪ್ರಳಯದ ವಾರಿಯಲ್ಲಿ ವಟಪತ್ರ ಸೇರದಿ ಸೇರಿದವ ನೀನೀಗ ರಕ್ಷಿಸು ನಮ್ಮ ನನವರಾತ. ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ. ನೋಡೋದಕ್ಕೇನಿದೆ, ಮೂರು ಗುಣ ಮಳೆ ದೋರಿತು, ಸತ್ವಗುಣ ರಜೋಗುಣ ಮೂರು ಗುಣಗಳು ಬಂದವು. ಮೂರು ಮೂರ್ತಿಗಳಾಗಿ ರಂಜಿಸಿ, ನೀನು ಮೂರು ಮೂರ್ತಿ ತಗೊಂಡೆ, ಸತ್ವಗುಣ ರಜೋಗುಣ ಮೂರು ರೂಪಗಳು, ಬ್ರಹ್ಮ ವಿಷ್ಣು ಮಹೇಶ್ವರ. ಸೃಷ್ಟಿ ಸ್ಥಿತಿ ಲಯಂಗಳ ರಚಿಸಿ ವಿಲಯದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಿದೆ. ಕೊನೆಗೆ ಮೂರು ರೂಪ ಒಂದಾಗಿ ಮೂರು ರೂಪ ಐಕ್ಯ ಹೊಂದಿಬಿಟ್ಟವು. ಪ್ರಳಯದಲ್ಲಿ ವಾರಿಯಲ್ಲಿ ಪಟಪತ್ರ ಶೈನದಿ ಸೇರಿದವ ನೀನೀಗ ರಕ್ಷಿಸು ನಮ್ಮ ನನವರತ. ನೋಟಕ್ಕೆ ಏನನ್ಸುತ್ತೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಕೂಡ ಒಬ್ಬರೇ, ತ್ರಿಮೂರ್ತಿ ಐಕ್ಯ ಹೇಳಿದ ಕಾಣುತ್ತೆ. ಆ್ಯಕ್ಚುಲಿ ಜಗನ್ನಾಥ್ ಸರಿಯಾಗಿ ಹೇಳಿದ್ದಾರೆ ಕನಕದಾಸರು. ಆಚಾರ್ಯರ ಮಾತದು ಏನು ಅಂದರೆ, ಪರಮಾತ್ಮ ಮಹಾಲಕ್ಷ್ಮಿ ಮೂರು ರೂಪ ತಗೊಂಡ್ರಂತೆ, ಸತ್ವಗುಣದ ರೂಪ, ರಜೋಗುಣದ ರೂಪ, ತಮೋಗುಣದ ರೂಪ ಅಂತೇಳಿ. ಆ ಪರಮಾತ್ಮ ಏನು ಮಾಡಿದನಂತೆ, ಆ ಮೂರು ರೂಪದಲ್ಲಿ ತಾನೇ ತನ್ನ ಮಗನಾಗಿ ಹುಟ್ಟುತ್ತಾನೆ. ಆ ಮೂರು ಮಕ್ಕಳು ಬ್ರಹ್ಮ ವಿಷ್ಣು ಮಹೇಶ್ವರ, ಮೂರು ತನ್ಮಯ ರೂಪಗಳು. ಅದನ್ನು ಹೇಳ್ತಿದ್ದಾರೆ ದಾಸರು ಅಷ್ಟೇ ಹೊರತು ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲ. ಈ ವಿಷ್ಣು ಎಲ್ಲದಕ್ಕೂ ಕಾಮನ್, ಬ್ರಹ್ಮದೇವರು ಬ್ರಹ್ಮ ಬೇರೆ, ವಿಷ್ಣುವಿನ ಬ್ರಹ್ಮರೂಪ ಬೇರೆ, ಶಿವ ಶಿವ ಬೇರೆ, ವಿಷ್ಣುವಿನ ಶಿವರೂಪ ಬೇರೆ. ಆ ಮೂರು ಒಂದೊಂದು ದಾಸರು ಹೇಳ್ತಾರೆ. ಕರೆಕ್ಟ್ ವಿಷ್ಣು ಪುರಾಣದ ಮಾತು, ಅದು ನಿರ್ಣಯದ ಮಾತು. ಸುಮ್ಮನೆ ಓದ್ದವ್ರಿಗೆ ಏನಾಗುತ್ತೆ ಅಂದರೆ ಕನಕದಾಸರು ತ್ರಿಮೂರ್ತಿ ಐಕ್ಯ ಹೇಳಿದವರು ಸುಳ್ಳು ಮಾಡಿಬಿಡ್ತಾರೆ. ಆದರೆ ತಾತ್ಪರ್ಯ ಓದ್ದವರಿಗೆ ಅರ್ಥ ಆಗುತ್ತೆ, ಈ ಮೂರು ಮೂರ್ತಿಗಳು ಕೂಡ ವಿಷ್ಣು ರೂಪಗಳೇ ಹೊರತು ಬೇರೆ ಅಲ್ಲ. ಬ್ರಹ್ಮನಿ ಬ್ರಹ್ಮರೂಪೋತ್ಸವ, ಬ್ರಹ್ಮನ ತನ್ನ ರೂಪವನ್ನು ಬ್ರಹ್ಮದೇವರೊಳಗಿಡ್ತಾನೆ, ಶಿವ ಅನ್ನ ರೂಪನ ಶಿವನೊಳಗಿರ್ತಾನೆ. ಜಗವನ್ನೆಲ್ಲ ನಿರ್ಮಿಸುವ ನಾಲ್ ಮಗನೊಳಗೆ ತಾನಿದ್ದು ಸಲಹುವ, ಮತ್ತೆ ಹೇಳಬೇಕು ಗಗನಕೇಶ ನೋಡಿದ್ದು ಸಂಹರಿಸುವನು ಲೋಕಗಳ, ಇದೇ ಮಾತನ್ನು ಅವರು ವರ್ಣನೆ ಮಾಡಿದ್ದಾರೆ. ಸೊ ಮೂರು ರೂಪಗಳಲ್ಲಿ ಸಾಕ್ಷಾತ್ ಬ್ರಹ್ಮರೂಪ ಬೇರೆ ವಿಷ್ಣು, ಆ ಬ್ರಹ್ಮರೂಪ ಬೇರೆ ಅವರು ವಾಯುದೇವರು ಬ್ರಹ್ಮದೇವರಾದವರು. ದಾಸರು ಸ್ಪಷ್ಟ ನಿರ್ಣಯ ಓದಿದ್ರು ಎಂಬುದಕ್ಕೆ ಸಾಕ್ಷಿ ಇದೆ. ನೀರ ಮೇಲಣ ಪೂರ್ತಿ ಶಾಸ್ತ್ರ ಓದಿದ್ರೆ ಅಂದರೆ ಒಳ್ಳೆ ನಿದರ್ಶನ ಇದೆ. ಅದಕ್ಕೆ ಓಂಕಾರದ ಬಗ್ಗೆ ಒಂದು ಮಾತು ಹೇಳ್ತಾರೆ. ಆ ಊ ಮಾ ಅಂದ್ರೇನು, ಆ ಸೃಷ್ಟಿ, ಊ ಸ್ಥಿತಿ, ಆಮೇಲೆ ಮಾ ಅಂದರೆ ಲಯ. ಆ ಊ ಮಾ ಸೃಷ್ಟಿ ಬ್ರಹ್ಮದೇವರು, ಸ್ಥಿತಿ ವಿಷ್ಣು, ಲಯ ರುದ್ರದೇವರು. ಓಂ ಅಂದ್ರೆ ಏನು ಗೊತ್ತಾ, ಮೂರು ಮೂರ್ತಿಗಳು ಒಂದು ಅಂತ ಅರ್ಥ. ಜಪ ಬೆಳೆಸ್ಕೊಂಡ್ಬಿಡ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇನೆ, ಈ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಿರೋದು. ವಿಷ್ಣು ಸಾಕ್ಷಾತ್ ವಿಷ್ಣು, ಸಾಕ್ಷಾತ್ ಬ್ರಹ್ಮ, ಸಾಕ್ಷಾತ್ ಶಿವ, ಮೂರು ಒಂದೇ ಅಂತೇಳಿ ಓಂಕಾರ. ಆ ಓಂಕಾರದ ಅರ್ಥ ಹೇಳ್ತಿದ್ದಾರೆ. ಇವರು ತಿಳ್ಕೊಂಡ ಬ್ರಹ್ಮ ಮಹೇಶ್ವರ ಅಲ್ಲ, ವಿಷ್ಣು ಮಾತ್ರ ಆತ್ಮೇನೆ. ಈ ಬ್ರಹ್ಮರೂಪ ವಿಷ್ಣುವಿನ ರೂಪ, ಅದನ್ನೆಲ್ಲ ತಿಳಿಸ್ಲಿಕ್ಕೆ ಈ ಮಾತು ಬೇಕು. ನೀಲ ಮೇಲನ ಗುಳ್ಳೆ ಎಂದರಿ ತೋರಿ ಅಡಗುವ ದೇಹವಿ ಸಂಸಾರ ಬಹಳಾಳ್ನವದೊಳಗೆ ಮುಡುಗಿದೇನು ಪ್ರತೀಕರಿಸಿ ತೋರಿಸು ಅಚಲಾನಂದ ಪದವಿಯ. ಇಂಪಾರ್ಟೆಂಟ್ ಸಂಸಾರ ಎಂದು ನೀರ ಮೇಲನ ಗುಳ್ಳೆ ಎಂದರಿ. ಇದೆಲ್ಲ ಕೆಲವು ಪುರಂದಾಸ ಮಾತು. ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ಹೇಳಬೇಕಾದ್ರೆ ನೀರ ಮೇಲನ ಗುಳ್ಳೆ ಎಂದು ಕರೆದಿದ್ದಾರೆ. ಅದೇ ಮಾತನ್ನು ಉಪಯೋಗಿಸ್ತಾ ಸೋರಿಸಿ ನಮಗೇನು ಬೇಕು ಇದು ನಮಗೆ ಬೇಡ. ಅಚಲಾನಂದ ಪದವಿಯ, ಆನಂದ ಪದವಿ ಮೋಕ್ಷ. ಅಚಲ ಆನಂದ ಅಂದರೆ ನಿತ್ಯವಾದದ್ದು, ಚಲ ಅಂದರೆ ಅಸ್ಥಿರ, ಅಚಲ ಅಂದರೆ ನಿತ್ಯ. ನಿತ್ಯಾನಂದ ಪದವಿ ಅಂದರೆ ಮೋಕ್ಷ. ಅನಾವೃತ್ತಿ ಶಬ್ದ, ಅನಾವೃತ್ತಿ ಶಬ್ದ, ಅದನ್ನು ನಮಗೆ ಕೊಡುವಂತ ಪ್ರಾರ್ಥನೆ ಮಾಡ್ತಾರೆ. ಅಕಟಕಟ ನಿನ್ನವರು ನಮಗಾರು ಬಾಂಧವರುಂಟು ರಕ್ಷಿಸು ನಮ್ಮ ನನವರತ. ಹೊದ್ದಿ ನಿಲುವರಿ ಟೈಮ್ನೊಳಗೆ ಮುಗಿಸ್ತೇನೆ, ಐದು ಹತ್ತು ಗಂಟೆ ಮುಗಿದೋಗ್ಬಿಡುತ್ತೆ. ಇಡೀ ಹರಿಪತ್ತು ಸಾರ ಮುಗಿಸ್ತೇನೆ, ಆದ್ದರಿಂದ ಹೊತ್ತಾಗುತ್ತೆ, ಯಾರು ತಿಳ್ಕೊಳ್ಳೋ ಕಾರಣ ಇಲ್ಲ. ಹೊದ್ದಿ ನಿಲುವರೆ ದರ್ಪಣದ ಮೇಲೆ ಉದ್ದುರುಡಿ ಬೀಳುವಂತೆ, ಈ ಕರ್ಣೆ ಮೇಲೆ ಉದ್ದಿಡ್ತಾರೆ, ಎಷ್ಟು ಸೌದರ್ ನೈಸ್ ಇರುತ್ತಾರೆ ಬಿದ್ದು ಹೋಗ್ಬಿಡುತ್ತೆ ನಮ್ಮ ದೇಹ ಹಾಗೆ ಅಂತ ಹೇಳ್ತಾರೆ. ನಿಮಿಷದಿ ಬಿದ್ದು ಹೋಗುವ ಕಾಯವು ಈ ತನುವೆಂಬ ಪಾಶದಲ್ಲಿ ಬದ್ಧರಾದೇನು ನಾನು ಮಮತೆಯಲ್ಲಿ ನೀನಿದ್ದುದಕ್ಕೆ ಫಲವೇನು ಭಕ್ತಿ ವಿರುದ್ಧವಾಗದ ಒಲು ರಕ್ಷಿಸು ನಮ್ಮ ನನವರತ. ನಮ್ಮ ಜೀವನ ಹೇಗಿರಬೇಕು ಅಂದರೆ ಭಕ್ತಿ ವಿರುದ್ಧವಾಗದ ಒಲು. ಏನು ಮಾಡಿದ್ರೆ ಭಕ್ತಿಗೆ ಧಕ್ಕೆ ಬರಬಾರ್ದು, ಭಕ್ತಿಗೆ ಧಕ್ಕೆ ಬಂದರೆ ನಮ್ಮ ಜೀವನ ಹೋಯಿತು ಅಂತ ಅರ್ಥ. ಇವತ್ತು ಏನು ಬೆಳಗಿಂದ ಸಾಯಂಕಾಲವರೆಗೂ ಬದುಕಿದ್ದೇವೆ, ಸ್ವಲ್ಪ ಶೇಕ್ ಆಯಿತು ದೇವರಲ್ಲಿ ಭಕ್ತಿ ಶೇಕ್ ಆಯಿತು, ನಮ್ಮ ವೇಸ್ಟ್ ಅಂತ ಅರ್ಥ. ಭಕ್ತಿ ವೃದ್ಧಿ ಆಗಬೇಕು, ಭಕ್ತಿ ಶೇಕ್ ಆಗಬಾರ್ದು. ಇದು ಅರ್ಥ ಮಾಡಿಕೊಂಡ್ರೆ ಭಕ್ತಿ ಈ ಕಡೆ ಭಕ್ತಿ, ಭಕ್ತಿ ಮಿಸ್ ಆದರೆ ದೇಹ ಹೋಯಿತು, ಭಕ್ತಿ ಮಿಸ್ ಆದರೆ ಸಾಧನೆ ಹೋಯಿತು. ಅದಕ್ಕೆ ಭಕ್ತಿಗೆ ವಿರುದ್ಧವಾಗದ ಒಲು ರಕ್ಷಿಸು ನಮ್ಮ ನನವರತ. ಏನು ಮಾಡಿದರೂ ಕೂಡ ಭಕ್ತಿನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಕ್ರಿಕೆಟ್ ಆಟಗಾರರು ವಿಕೆಟ್ ಕಾಪಾಡ್ತಾರಲ್ಲ, ಹಾಗೆ ವಿಕೆಟ್ ಹೋದ್ರೆ ಔಟ್ ಅಲ್ಲಿ ವಿಕೆಟ್ಗೆ ಅಡ್ಡ ನಿಂತ್ಕೊಂಡು ಹೇಗೋನ್ ಆಡ್ತಾನೋ ಭಕ್ತಿಗೆ ಎಫೆಕ್ಟ್ ಆಗದಂತೆ ನಾವು ಬದುಕಬೇಕು. ಭಕ್ತಿ ಅಂತ ತಕ್ಷಣ ಮೂರು ತಿಳ್ಕೋಬೇಕು, ಜ್ಞಾನ ಭಕ್ತಿ ವೈರಾಗ್ಯ ಯೂನಿ ಅದು ಯೂನಿಟ್ ಅದು, ಭಕ್ತಿ ಜ್ಞಾನ ವೈರಾಗ್ಯ ಮೂರು ಚೂರು ಎಫೆಕ್ಟ್ ಆದರೂ ಕೂಡ ನಮ್ಮ ಸಾಧನೆ ಹೋಯ್ತು. ಇನ್ನೊಂದು ವಾಕ್ಯ ಹೇಗಿದೆ ನೋಡಿ, ಕೇಳುವುದು ಕಡು ಕಷ್ಟ ಕಷ್ಟದ ಬಾಳುವೆಯ ಬದುಕೇನು ಸುಡು ಸುಡು ಗಾಡಿಗೊಡ್ಡಿದ ಸೊಡರು ಈ ಸಂಸಾರ ದೇಡಿಗೆಯು. ಯಾಚನೆ ಮಾಡೋರ ಬಗ್ಗೆ ಹೇಳ್ತಾರೆ. ಯಾಚಕರ ಸಂಕಟ ಅನ್ನು ಪರರೇ ಒಂದು ಪುನಃ ದೇವರನಾಮ ಇದೆ. ಯಾಚಕರು ಪರ ಸಂಕಟ ಬಲ್ಲರೇ ಅಂತ ಒಂದು ದೇವರನಾಮ. ಅದೇ ರೀತಿ ಕೇಳುವುದು ಕಡ ಕಷ್ಟ, ಕಷ್ಟದ ಬಾಳುವೆಯ ಬದುಕೇನು, ಸುಡು ಸುಡು ಗಾಡಿಗೊಡ್ಡಿದ ಸೊಡರು ಈ ಸಂಸಾರ ದೇಡಿಗೆ. ಗಾಡಿಗೊಡ್ಡಿದ ಸೊಡರು ಯಾವಾಗ ಆರುತ್ತೋ ಗೊತ್ತಿಲ್ಲ. ಗಾಡಿ ಬಿಸಿಲೇ ದೀಪ ಇಟ್ಟಿದ್ದಾರೆ, ಎನಿ ಮೂಮೆಂಟ್ ಆರ್ಬೋದು. ನಮ್ಮ ದೇಹ ಅಸ್ಥಿರವಾದದ್ದು. ಬಾಳಬೇಕೆಂಬುವಗೆ ನೆರೆ ನಿಮ್ಮ ಮೂಡಿಗವ ಮಿಗೆ ಮಾಡಿ ಭಕ್ತಿಯೊಳಾಡಿ ಬದುಕುಬೋದು. ಜೊತೆ ರಕ್ಷಿಸು ನಮ್ಮ ನನವರಸ. ಬದುಕಬೇಕು ಅಂತಿದ್ರೆ ನಾವು ದೇವರ ಸರ್ವಿಸ್ ಮಾಡಬೇಕು. ಯಾರು ಸೇವಿಸು? ನಿನ್ನ ಊಳಿಗವ. ಅದು ನಿನ್ನ ಊಳಿಗ ಅಂದರೆ ಹರಿದಾಸನಾಗಬೇಕು ಅಂತ ಅರ್ಥ. ಊಳಿಗ ಅಂದರೆ ದಾಸ್ಯ. ಯಾರ್ದೋ ದಾಸನಾಗಬಾರ್ದು, ನಾವು ಹರಿದಾಸನಾಗಬೇಕು. ಅದಕ್ಕಾಗಿ ನಿಮ್ಮ ಊಳಿಗವ ಮೆಗೆ ಮಾಡಿ ಭಕ್ತಿಯೊಳಾಡಿ ಬದುಕುವುದು ಉಚಿತ ರಕ್ಷಿಸು ನಮ್ಮ ನನವರತ. ವರುಷ ನೂರಾಯುಷ್ಯ, ಅದರೊಳಗೆ ಇರುಳು ಕಡೆದು 50 50ರಲ್ಲಿ ವಾರ್ಧಿಕ ಬಾಲ್ಯ, ಕೌಮಾರದಲ್ಲಿ 30 ಪೂರ್ತಿ. ಸಪ್ತಮ ಸ್ಕಂದ ಭಾಗವತ ಹೇಳ್ತಾರೆ. ಪ್ರಹ್ಲಾದ ಹೇಳಿದ ಮಾತ್ರ ಸಮ್ಮರಿ ಮಾಡ್ತಾರೆ ಒಂದೇ ಪದ್ಯದೊಳಗೆ. ವರುಷ ನೂರಾಯುಷ್ಯ, ಅದರೊಳಗೆ ಇರುಳು ಕಳೆದು 50. 50 ಅಂದರೆ 50 ಉಳಿತು. ಅದರೊಳಗೆ 50ರಲ್ಲಿ ವಾರ್ಧಕ ಬಾಲ್ಯ ಕೌಮಾರದಲ್ಲಿ 30, ವೃದ್ಧಾಪ್ಯ ಬಾಲ್ಯ ಕೌಮಾರದಲ್ಲಿ 30 ಹೊರಟೋಯ್ತು. 50+30 ಹೋಯ್ತು. ಇದು ಇರದೆ ಸಂದುದು ಬಳಿಕ 20 ವರ್ಷ, ಉಳಿದಿದ್ದು 20 ವರ್ಷ. ಅದರೊಳಗೆ ಅದರೊಳಗೆ ಆದುದು ಅಂತಃಕರಣ ಎನ್ನೋಡು ತೋರಿ ರಕ್ಷಿಸು ನಮ್ಮ ನನವರತ. ನಮ್ಮ ಸಾಧನೆ ಅಷ್ಟರಲ್ಲೇ ಮಾಡ್ಕೋಬೇಕೆ ಹೊರತು 100 ವರ್ಷ ಇದೆ ನಮಗಿರೋದು 20 ವರ್ಷ ಮಾತ್ರ ಇರೋದು. ವರ್ಕಿಂಗ್ ಅವರ್ಸ್ ಅಷ್ಟೇ, ಉಳಿದೆಲ್ಲ ಯಾವ ರೀತಿಯಲ್ಲಿ ವೇಸ್ಟ್ ಆಗಿಬಿಡುತ್ತೆ. ಆದ್ದರಿಂದ ಅಷ್ಟರೊಳಗೆ ಉಪಯೋಗಿಸ್ಬೇಕು. ಅಂದರೆ ಭಾಗವತದ ಇಡೀ ಪ್ರಹ್ಲಾದರ ಉಪದೇಶದ ಸಾರವನ್ನು ಒಂದೇ ಪದ್ಯದೊಳಗೆ ತಿಳಿಯಾಗಿ ಹೇಳೋದಿದೆಯಲ್ಲ, ಅದು ಸಾಮಾನ್ಯವಾದದ್ದಲ್ಲ. ಕನಕದಾಸರ ಕೆಲಸ ಮಾಡ್ತಾರೆ. ಊರು ತನಗೊಂದಿಲ್ಲ, ಹೊತ್ತ ಶರೀರಗಳು ಮಿತಿಯಿಲ್ಲ, ತಾ ಸಂಚರಿಸಿದ ನೆಲವಿಲ್ಲ, ನುಡಿಯದ ಭಾಷೆ ಮತ್ತಿಲ್ಲ. ಎಷ್ಟು ಜನ್ಮ ಹುಟ್ಟಿದ್ದೇವೆ ನಾವು ಅಂದರೆ ಊರು ತನಗೊಂದಿಲ್ಲ. ನಾವು ಬಹುಶಃ ಲೆಕ್ಕ ಹಾಕಿ ಎಲ್ಲ ಊರಲ್ಲೂ ಹುಟ್ಟಿದವ್ರೆ ಅಂತ ಅರ್ಥ. ಒಂದೊತ್ತಿ ಎಷ್ಟೋ ಜನ್ಮ ಆಗೋಗ್ಬಿಟ್ಟಿದೆ, ಇದಕ್ಕೆ ಹುಟ್ಟೇ ಇದ್ದೆ ನಾವೀಗ. ಹೊತ್ತ ಶರೀರಗಳು ಮಿತಿ ಇಲ್ಲ, ಎಷ್ಟು ಶರೀರ ಮಿತಿನೇ ಲೆಕ್ಕನೇ ಇಲ್ಲ. ತಾ ಸಂಚರಿಸದ ನೆಲವಿಲ್ಲ, ಓಡಾಡೋ ಜಾಗನೇ ಇಲ್ಲ, ನುಡಿಯದ ಭಾಷೆ ಮತ್ತಿಲ್ಲ. ಇದು ಗೊತ್ತಾಗ್ಬಿಟ್ರೆ ಭಾಷಾ ದ್ವೇಷ ಹೋಗ್ಬಿಡ್ಬೇಕು. ಅವ್ರು ಆ ಈ ಭಾಷೆ ಅಂತೇಳಿ ಎಲ್ಲ ಭಾಷೆ ಒಂದು ಕಾಲಕ್ಕೆ ಮಾತೃಭಾಷೆ ಆಗಿದ್ದೆ ನಮಗೆ. ಆದ್ದರಿಂದ ಯಾಕೆ ಗಡಬಡಕ್ಕೆ ನಗಳಾಡಬೇಕು? ಕಾರಣನೇ ಇಲ್ಲ. ನುಡಿಯದ ಭಾಷೆ ಮತ್ತಿಲ್ಲ, ಬೇರೆ ಹೊಸತೊಂದಿಲ್ಲ, ಎಲ್ಲ ಹಳೆಯದೇನೆ, ಯಾವುದು ಹೊಸದಿಲ್ಲ. ಉಣ್ಣದ ಅಸಾರ ವಸ್ತುಗಳಿಲ್ಲ, ತಿನ್ಬಾ ತಿಂದಾಗ್ಬಿಟ್ಟಿದೆ ಈ ಮಧ್ಯೆ. ತನು ಸಂಚಾರ ಈ ಬಗ್ಗೆ ಯಾಯ್ತು ರಕ್ಷಿಸು ನಮ್ಮ ನನವರತ. ನಮ್ಮ ದೇಹ ಬಹುನಾಮ ಜನ್ಮನಾಮಂತಿ ಅಂತ ಕೇಳ್ತೇವಲ್ಲ, ಎಲ್ಲ ವೆರೈಟಿ ಆಗೋಗ್ಬಿಟ್ಟಿದೆ. ನಮಗೆ ಸುಖ ಕಂಡಿಲ್ಲ, ಆದ್ದರಿಂದ ಉಳಿದಿರೋ ನಿನ್ನ ಪಾದ ಆಶ್ರಯದ ಒಂದೇ, ಇನ್ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಸತ್ತವರಿಗಳಲೇಕೆ, ಭಗವದ್ಗೀತೆಯ ಸಂದೇಶ, ಸತ್ತವರಿಗಳಲೇಕೆ ತನ್ನನ್ನು ಹೊತ್ತವರು ಹೆತ್ತವರುಗಳು ತಾವು ಸತ್ತು ಹೋಗುವರಲ್ಲ ದುಡಿವರೆ ಮೊರಗಬೇಕಿನ್ನು. ಸತ್ತವರಿಗಳಲೇಕೆ ಅಶೌಚ ನನ್ನ ಶೌಚಸ್ತಂ ಪ್ರಜ್ಞಾವಾದಾಂಶ ಭಾಷಸೆ, ಅಳಬೇಕಾಗಿಲ್ಲ. ತನ್ನನ್ನು ಹೊತ್ತವರು ಹೆತ್ತವರುಗಳು ತಾವು ಸತ್ತು ಹೋಗುವರಲ್ಲ ದುಡಿವರೇ. ಹೆತ್ತವರು ಹೋಗ್ತಾರೆ, ಹೊತ್ತವರು ಹೋಗ್ತಾರೆ, ಯಾರು ಉಳಿಯೋದಿಲ್ಲ. ಮುರುಗಲೇಕಿನ್ನು ಮೃತ್ಯು ಬೆನ್ನು ನೋಡಿ ಹೋದು ಎಲ್ಲರಿಂದ ಕಾಣೋದೇನು ಗೊತ್ತ? ಸರಿಯಾಗಿ ಅಬ್ಸರ್ವ್ ಮಾಡಿದರೆ ಮೃತ್ಯು ಕೂತಿರುತ್ತೆ. ಭಾಗವತದ ಶ್ಲೋಕ, ಮೃತ್ಯುರು ಜನ್ಮವತಾಂ ವೀರ ದೇಹೇನ ಸಹಜಾಯತೆ. ನಮ್ಮ ಹಿಂದೆ ಫಾಲೋ ಮಾಡ್ಕೊಂಡು ಯಾವಾಗಲೂ ಓಡಾಡ್ತಿರುತ್ತೆ, ಎನಿ ಟೈಮ್ ಹೊಡೆದು ಬಿಡುತ್ತೆ ಅಂತ ಹೇಳ್ತಾರೆ. ಮೃತ್ಯು ಸರ್ಪ ಅದು, ಎನಿ ಟೈಮ್ ಹೊಡೆಯುತ್ತೆ. ಅದು ಯೋಚನೆ ಮಾಡಬಾರದು. ತಾನಿನ್ನ ಹತ್ತು ಮಾಡುವುದೇನು, ಪೂರ್ವದ ತೆತ್ತಿಗನು ನೀನೀಗ ರಕ್ಷಿಸು ನಮ್ಮ ನನವರತ. ನಮ್ಮ ಹಿಂದೆ ಹಾವಿದೆ, ಮೃತ್ಯುವಿನ ಹಾವಿದೆ, ನಮಗೆ ಎಲ್ಲಿವರೆಗೂ ಭಯ ಗೊತ್ತಾ? ಅದ್ರ ಮೇಲೆ ಮಲಗಿದವನಿದ್ರೆ ಯೋಚನೆ ಇಲ್ಲ. ಬರೀ ಹಾವಿದ್ರೆ ಡೇಂಜರಸ್, ಪಕ್ಕದಲ್ಲಿ ಹಾವಾಡಿಗಿದ್ರೆ ಯೋಚನೆ ಇದೆ, ಕಂಟ್ರೋಲ್ ಮಾಡ್ತಾನೋ. ನಮ್ಮಲ್ಲಿ ಹಾವಾಡಿಗೆ ಭಗವಂತ ಇರಬೇಕಾದ್ರೆ ಯಾವ ಯೋಚನೆ ಮಾಡಬೇಕು? ಅದು ಬಿಟ್ಟರೆ ಮಾತ್ರ ಸಾವು ಭಯಾನಕ ಅಂತ ಹೇಳ್ತಾರೆ. ಒಂದು ದಿನ ತನುವಿನಲ್ಲಿ ನಡೆಯುವುದು ಇಂದು ಭಾಸ್ಕರ ಸ್ವರಗಳು 21,607 ಭಾಗದಲ್ಲಿ ನೋಡಿ, ಪೂರ್ತಿ ಆಚರಿಸಿದ್ದ ಅಂತ ಹೇಳ್ತಾರೆ. 6,321,000 ಬಂತಿದ್ರು ಪೂರ್ತಿಯಾಗಿ. ಒಂದು ದಿನದ ತನುವಿನಲ್ಲಿ ನಡೆಯುವು ಇಂದು ಭಾಸ್ಕರ ಸ್ವರಗಳು, ಸೂರ್ಯ ಚಂದ್ರ, ಬಲಗಡೆದೆಲ್ಲ ಸೂರ್ಯಸ್ವರ ಅಂತ ಕರೀತಾರೆ, ಎಡಗದ ಚಂದ್ರಸ್ವರ ಅಂತ ಕರೀತಾರೆ. ಸ್ವರ ವಿಜ್ಞಾನ ಅಂತ ಹೇಳ್ತಾರೆ ಅದಕ್ಕೆ. ಒಟ್ಟೆಷ್ಟಾಗುತ್ತೆ ಅಂದರೆ 21,607 ಭಾಗದಲ್ಲಿ, 21,600. ಈ ಮಾತು ಬೇರೆ ಯಾರಿಗೂ ಗೊತ್ತಿಲ್ಲ, ತಂತ್ರಸಾರ ಆಚಾರ ಸಿದ್ಧಾಂತಕ್ಕಂತೇ ಗೊತ್ತಿರು. 120,000 ಆಚಾರ ನಿರ್ಣಯ ಸಂತ ಬರೆದಿದ್ದಾರೆ. ಅದನ್ನು ದಾಸರು ಹೇಳ್ತಾರೆ. ಬಂದುದನು ಉಡು ಚಕ್ರದಲ್ಲಿಗೆ ತಂದು ಧಾರೆಯ ನೆರೆದ ಮುನಿಕುಲ ವೃಂದ ಹೃದಯನು ನೀನು ರಕ್ಷಿಸು ನಮ್ಮ ನನವರತ. ಇದನ್ನೆಲ್ಲ ಮಾಡೋರು ಯಾರು ಅಂತ ಕೇಳಿದರೆ ಮುನಿಕುಲ ವೃಂದ ಹೃದಯ. ಮುನಿಕುಲ ವೃಂದ ಹೃದಯನು ನೀನು ಅಂದರೆ ಮುನಿಕುಲ ವೃಂದ ಅಂದರೆ ರುಜುಗಳು. ಅವರಲ್ಲಿ ಮುಖ್ಯರಾದವರು ಮಧ್ವಾಚಾರ್ಯರು. ಅವರ ಹೃದಯ ನೀನು ಅಂದರೆ ಆಚಾರ್ಯ ಹತ್ರ ಹೇಳಿಬಿಡ್ತಾರೆ ನೇರವಾಗಿ. ಶ್ವಾಸೋಚ್ಛ್ವಾಸ ಮಾಡಿಸೋದು ಯಾರು ಅಂತ ಕೇಳಿದರೆ ಹಂಸವಂತರ ಜಪ ಮಾಡೋದು ಯಾರು ಅಂದರೆ ವಾಯುದೇವರು. ಇದನ್ನು ಓದಿದ ಮೇಲೆ ಕೂಡ ಕನಕದಾಸ ಇನ್ನೂ ಕೂಡ ಶ್ರೀ ವೈಷ್ಣವರು ಅಂತ ತಿಳ್ಕೊಂಡು ಅವ್ರಿಗೆ ಅರ್ಥನೇ ಆಗಿಲ್ಲ ಅಂತ. ಬೇರೆಯವರಿಗೆ ಏನು ವಿಷಯ ಸುತರಾಮ್ ಗೊತ್ತಿಲ್ಲ. ಮುಂದೆ ಹೇಳ್ತಾರೆ ಈ ಕೊನೆಯ ಭಾಗ ಇದು. ಕೇಳುವುದು ಹರಿಕಥೆಯ, ಕೇಳಲು ಹೇಳುವುದು ಹರಿಭಕ್ತಿ ಮನದಲ್ಲಿ, ತಾಳುವುದು ಹಿರಿದಾಗಿ ನಿನ್ನಯ ಚರಣ ಸೇವೆಯಲ್ಲಿ, ಊಡಿಗವ ಮಾಡುವುದು ವಿಷಯವ ಹೂಳುವುದು ನಿಜ ಮುಕ್ತಿ ಕಾಂತೆಯ ನಾಳುವುದು, ಕೃಪೆ ಮಾಡಿ ರಕ್ಷಿಸು ನಮ್ಮ ನನವರತ. ಇದು ಶ್ರವಣದ ಮಹತ್ವ. ಇದು ಕೇಳುವುದು ಹರಿಕಥೆಯ, ಹರಿಕಥೆಯನ್ನು ತಪ್ಪದೆ ಕೇಳಿ. ಕೇಳಿದೇನಾಗುತ್ತೆ? ಕೇಳಲು ಹೇಳುವುದು ಹರಿಭಕ್ತಿ ಮನದಲ್ಲಿ, ಕೇಳಿ ಕೇಳಿ ಭಕ್ತಿ ಬರೋಕ್ಕೆ ಶುರುವಾಗುತ್ತೆ. ಅವಾಗೇನಾಗುತ್ತೆ? ತಾಳುವುದು ಹಿರಿದಾಗಿ ನಿನ್ನಯ ಚರಣ ಸೇವೆಯಲ್ಲಿ, ಮನಸ್ಸೆಲ್ಲ ದೇವರ ಕಡೆಗೆ ಹೋಗುತ್ತಾಗ. ಊಡಿಗವ ಮಾಡುವುದು ಅಷ್ಟೇ ಅಲ್ಲ, ದೇವರ ದಾಸಾನುದಾಸನಾಗಿ ಮನುಷ್ಯ ಕನ್ವರ್ಟ್ ಆಗಿಬಿಡ್ತಾರೆ. ವಿಷಯವ ಹೂಡುವುದು, ವಿಷಯಗಳೆಲ್ಲ ಬಿಟ್ಟು ಹೋಗಿಬಿಡುತ್ತವೆ. ನಿಜ ಮುಕ್ತಿ ಕಾಂತೆಯ ನಾಳುವುದು ಮುಕ್ತಿಗೆ ಕಾರಣವಾಗುತ್ತೆ. ಅದಕ್ಕೆ ಕೃಪೆ ಮಾಡಿ ರಕ್ಷಿಸು ನಮ್ಮ ನನವರತ. ಶ್ರವಣದ ಫಲ ಇದೆ. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಡೆಯುವುದು, ವಿವಿಧ ಭೋಗಗಳ ಇಹಪರಂಗಳಲಿತ್ತು ಸಲಹುವುದು. ಭುವನ ಪಾವನ ಮೆನಿಪ ಲಕ್ಷ್ಮೀ ಧಮನ, ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಬೋದು, ಭೂಸರೂರು ದಿನ ದಿನದಿ. ಅದು ಶ್ರವಣದ ಫಲ, ಇದು ಶ್ರವಣದ ಫಲನೆ. ಹರಿಕಥಾಮೃತ ಸಾರಕ್ಕೂ ಹರಿಭಕ್ತಿ ಸಾರಕ್ಕೂ ಎಷ್ಟು ಸಾಮ್ಯ ಇದೆ ಅಂತ ಹೇಳೋದು ಕೂಡ ನಿದರ್ಶನ. ಕೇಳುವುದು ಹರಿಕಥೆಯ, ಕೇಳಲು ಹೇಳುವುದು ಹರಿಭಕ್ತಿ ಮನದಲ್ಲಿ, ತಾಳುವುದು ಹಿರಿದಾಗಿ ನಿನ್ನಯ ಚರಣ ಸೇವೆಯಲ್ಲಿ, ಊಡಿಗವ ಮಾಡುವುದು ವಿಷಯವ ಹೂಳುವುದು ನಿಜ ಮುಕ್ತಿ ಕಾಂತೆಯ ನಾಳುವುದು, ಕೃಪೆ ಮಾಡಿ ರಕ್ಷಿಸು ನಮ್ಮ ನನವರತ. ಯಾತಕ್ಕೆ ಕೇಳ್ತೀರಿ ಅಂದರೆ ಎಲ್ಲ ಕಾಲ ಕೊಡಬೇಕು. ಒಂದು ಸ್ಟೆಪ್ ಅದು ಕೇಳಿದ್ರೆ ಏನಾಗುತ್ತೆ? ಒಂದು ಕೊನೆಯ ಮುಕ್ತಿ ಕಾರಣ ಆಗುತ್ತೆ ಅಂತ ಹೇಳ್ತಾ ಶ್ರವಣಕ್ಕೂ ಮುಕ್ತಿಗೂ ಲಿಂಕ್ ಕೊಡ್ತಾರೆ. ಬಾದರಾಯಣ ಪೇಡದ ಭಾರತ ಕಾದಿಕರ್ತನುದಾರ, ಶ್ರೀಪುರದ ಆದಿಕೇಶವ ಮೂರ್ತಿಗಂಕಿತ ವಾದ ತೆರಿದೆಯನು, ಮೇದಿನಿಯೊಡಿದ ನಾರು ಹೃದಯದೊಳ ಆಧರಿಸಿ ಕೆಳದ ಪರೋ, ಮುದದಲ್ಲಿ ಆದಿಮೂರ್ತಿ ಸುರಬರಾದಿಪ ನುರಿವ ನನವರತ. ಯಾರಿದನ್ನು ಕೇಳ್ತಾರಲ್ಲ ಅವರಿಗೆ ದೇವರು ಒಲಿದು ಬಿಡ್ತಾರೆ, ಕೇಶವ ಒಲಿತಾನೆ ಅಂತ ಹೇಳ್ತಾರೆ. ನೂರು ಕನ್ಯಾದಾನವನು ಭಾಗೀರಥಿ ಸ್ನಾನವನು, ಮಿಗ ಕೈಯಾರ ಗೋವುಗಳ ಪ್ರೇಮದಿಂದಲೇ ಭೂಸುರರಿಗೆ ಒಲಿದು, ಊರುಗಳ ನೂರು ಅಗ್ರಹಾರವ ಧಾರೆಯರೆದಿತ್ತಂತೆ ಫಲ ಕೈ ಸೇರುವುದು ಹರಿಭಕ್ತಿ ಸಾರದ ಕಥೆಯ ಕೇಳಿದರಿಗೆ. ಇಷ್ಟು ಫಲಶ್ರುತಿ ಹೇಳ್ತಾರೆ. ಇದು ಕೇಳಿದ್ರೆ ಏನಾಗುತ್ತಂತೆ? ನೂರು ಕನ್ಯಾದಾನದ ಫಲ, ಭಾಗೀರಥಿ ಸ್ನಾನವನು ಮಿಗೆ ಮಾಡಿದ ಫಲ, ಗೋವುಗಳ ಪ್ರೇಮದಿಂದಲೇ ಭೂಸುರರಿಗೆ ಒಲಿದು ನೀಡಿದ ಫಲ, ಗೋದಾನ ಮಾಡಿದ ಫಲ, ಊರುಗಳ ನೂರು ಅಗ್ರಹಾರವ ನೂರಾರು ಅಗ್ರಹಾರ ದಾನ ಮಾಡಿದ ಫಲ. ಬರೀ ಊರು ಅಂತ ಹೇಳಿದ್ರು ಅಗ್ರಹಾರ ಅಂತ ಯಾತಕ್ಕೆ ಕೇಳಿದ್ರೆ ಬ್ರಾಹ್ಮಣರ ವಾಸಸ್ಥಾನ. ನೂರು ಅಗ್ರಹಾರ ದಾನ ಮಾಡಿದ ಫಲ. ಧಾರೆಯೇನು ಇದೆ? ಸಂತ್ಯ ಫಲ ಕೈ ಸೇರುವುದು ಹರಿಭಕ್ತಿ ಸಾರದ ಕಥೆಯ ಕೇಳಿದರಿಗೆ. ಇದು ಕೇಳಿದವರಿಗೆ ಎಷ್ಟು ಫಲ ಸಿಗುತ್ತೆ ಅಂತ ಹೇಳಿ ಮುಕ್ತಾಯ ಮಾಡ್ತಾ ಇದ್ದಾರೆ. ಕೊನೆ ಹೇಳ್ತಾರೆ, ಮಂಗಳಂ ಸರ್ವಾಧಿಭೂತಗೆ, ಮಂಗಳಂ ಸರ್ವವನು ಪೊರೆವಗೆ, ಮಂಗಳಂ ತನ್ನೊಳಗೆ ಲೋಕವ ಲಯಿಸಿಕೊಂಬವಗೆ, ಮಂಗಳಂ ಸರ್ವಸ್ವತಂತ್ರಗೆ, ಮಂಗಳಂ ಸತ್ಯಸ್ವರೂಪಗೆ, ಮಂಗಳಂ ಸಿರಿಯೊಡೆಯ ಚೆನ್ನಿಗ ರಾಯಕೇಶವಗೆ, ಮಂಗಳಂ ಜಗದಾದಿ ಮೂರ್ತಿಗೆ, ಮಂಗಳಂ ಜಯ ಪುಣ್ಯಕೀರ್ತಿಗೆ, ಮಂಗಳಂ ಕರಕಲಿತ ಚಕ್ರ ವಿದಡಿತ ನಕ್ರನಿಗೆ, ಮಂಗಳಂ ದ್ರೌಪದಿಯ ಪೊರೆದಗೆ, ಮಂಗಳಂ ಧ್ರುವರಾಜ ಗೊಲಿದಗೆ, ಮಂಗಳಂ ಬೇಲೂರು ಚೆನ್ನಿಗ ರಾಯಕೇಶವಗೆ ಅಂಥೇಳಿ ಬೇಲೂರಿನಲ್ಲಿ ಬರೆದು ಕೃಷ್ಣಾರ್ಪಣ ಅಂತ ಹೇಳ್ತಾರೆ. ಇದು ಹರಿಭಕ್ತಿ ಸಾರದ ಒಂದು ಸೂಕ್ಷ್ಮ ಪರಿಚಯ. ಸರಿಯಾಗಿ ಹರಿಭಕ್ತಿ ಸಾರವನ್ನು ಓದಿದರೆ ನಿತ್ಯ ಪಾರಾಯಣ ಮಾಡ್ತಿದ್ರೆ ಎಷ್ಟೋ ಪುರಾಣ ಪುಣ್ಯ ಕಥೆಗಳ ಸ್ಮರಣೆ ಆಗುತ್ತೆ. ಅವರ ಅಪ್ಲಿಕೇಶನ್ ಏನು ಅಂತ ಅನುಸಂಧಾನ ಮಾಡೋಕ್ಕೆ ಬರುತ್ತೆ. ಮುಖ್ಯವಾಗಿ ಅವರು ಹೇಳೋ ಹಾಗೆ ದೇವರಲ್ಲಿ ಭಕ್ತಿ ಬರಲಿಕ್ಕೆ ಸಾಧನವಾದಂಥ ಗ್ರಂಥ. ಆದ್ದರಿಂದ ಹರಿಭಕ್ತಿ ಸಾರ ಅನ್ನೋ ಹೆಸರು ಸಾರ್ಥಕವಾದದ್ದು. ಅದು ಹರಿಕಥಾಮೃತ ಹರಿಭಕ್ತಿ ಸಾರ, ಹರಿಭಕ್ತಿ ಸಾರ ಹರಿಕಥಾಮೃತ ಸಾರ, ಸಾರ ಸಾರವನ್ನು ಕಾಮನ್ ಕಾಮನ್ ಎರಡು ಕೂಡ. ಹರಿ ಸಾರ ಹರಿ ಸಾರ, ಹರಿ ಶಬ್ದ ಉಪಯೋಗಿಸೋದು ತುಂಬ ಕಾರಣ ಕೇಳಿರ್ತೀರಿ ಈಗಾಗಲೇ. ಅದಕ್ಕೆ ಹರಿಕಥೆಯನ್ನು ಹೇಳಿದ ಕೊರಟು ದಾಸರಿ ಹೇಳಿದ್ದಾರೆ. ಈ ಕನಕದಾಸರ ಈ ಕೃತಿ ಅತ್ಯಂತ ಅಮೂಲ್ಯವಾಗಿರತಕ್ಕಂಥ ಕೃತಿ. ತುಂಬ ಜನ ಇದರ ಅಭ್ಯಾಸ ಮಾಡಿರೋದಿಲ್ಲ, ಮಾಡಿದರೆ ಹರಿಕಥಾಂಸಾರ ಓದೋದಕ್ಕೆ ಹೆಚ್ಚು ಉಪಯೋಗ ಆಗುತ್ತೆ. ಇದರಿಂದ ಹರಿಕಥಾಂಸಾರಕ್ಕೊಂದು ಪ್ರವೇಶಿಕೆ ಇದ್ದಂತೆ ಹರಿಭಕ್ತಿ ಸಾರ ಇರೋದರಿಂದ ಇದರ ಅವಶ್ಯವಾಗಿ ಹೇಳೋದು ಕೇಳೋದು ಮಾಡೋದರಿಂದ ಒಳ್ಳೆ ಕೆಲಸ ಆಗುತ್ತೆ. ಇದು ನಿಜವಾದ ಅರ್ಥದಲ್ಲಿ ಹರಿದಾಸರ ಸ್ಮರಣೆಗೋಸ್ಕರ ಹೊರಟಿರ್ತಕ್ಕಂಥ ಕಾರ್ಯಕ್ರಮ, ಪುರಂದರದಾಸರ ಉತ್ಸವ ಸಂಬಂಧಪಟ್ಟಂಥ ಕಾರ್ಯಕ್ರಮದಲ್ಲಿ ಕನಕದಾಸರ ಸ್ಮರಣೆಯಾಗಿದ್ದು ನಿಜವಾಗಿ ಮೊನ್ನೆ ಅಷ್ಟೇ ಸರ್ಕಾರ ಕನಕದಾಸ ಜಯಂತಿ ಆಚರಣೆ ಮಾಡಿದರೆ ಇದು ಸರಿಯಾದ ರೀತಿಯಲ್ಲಿ ಕನಕದಾಸರ ಜಯಂತಿ ಆಚರಣೆ ಮಾಡಿದಾಗಿದೆ ಅಂತ ಹೇಳ್ತಾ ಈ ಕಾರ್ಯಕರ್ತರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ವಸಂತಕುಮಾರ್ ಪರಗೆಯವರು ಅನೇಕ ತಿಂಗಳುಗಳ ಮುಂಚೆಯೇ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ರು, ಅದರಂತೆ ಕಾರ್ಯಕ್ರಮ ನಡೆದಿದೆ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚಮಹಂ ತೇನ ಶ್ರೀಯತಾಂ ಕಮಲಾಲಯ.